ನಾನು ಅದಕ್ಕೇನೆ ಇನ್ನೊಂದು ಜಾಸ್ತಿ ಜನಕ್ಕೆ ಏನು ಹೇಳ್ತೇನೆ ಅಂದರೆ, ಎಲ್ಲೇ ಗಾಡಿ ಓಡಿಸ್ಬೇಕಾದ್ರೂ ಹೆಲ್ಮೆಟ್ ಹಾಕ್ಕೊಂಡೋಗಿ, ಹೆಲ್ಮೆಟ್ ಹಾಕ್ಕೊಂಡೋಗಿ. ಬಿಕಾಸ್ ಐ ಆಮ್ ಅ ಸರ್ವೈವರ್ ಆಫ್ ಲೈಕ್ ಒನ್ ಹೆಡ್ ಇಂಜುರಿ. ಆ ಹೆಡ್ ಇಂಜುರಿ ಆದಾಗ ಎಷ್ಟು ಸಮಸ್ಯೆಗಳಾಗ್ತದೆ. ಬಟ್ ನಾನು ಆ್ಯಕ್ಚುಲಿ ಕಾಂಪಿಟೇಷನ್ ಈ ಪವರ್ ಲಿಫ್ಟಿಂಗ್ ಮಾಡ್ತಾ 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 ಸ್ವಲ್ಪ ಸ್ಟ್ರಾಂಗ್ ಇದ್ದೆ ಅಂತ ಏನು ಮಾಡಿದ್ರು, ರೆಸ್ಲಿಂಗ್ ಮಾಡು ಚೆನ್ನಾಗಿ ಬರುತ್ತೇನೆ, ತುಂಬ ಲೀನ್ ಇದ್ದೆ ರೆಸ್ಲಿಂಗ್ ಮಾಡು, ಎಂಡ್ಯೂರೆನ್ಸು ಚೆನ್ನಾಗಿತ್ತು, ರೆಸ್ಲಿಂಗ್ ಮಾಡಿದೆ. ಸೊ ನನಗೆ ಕರೆಕ್ಟಾಗಿ ಒಬ್ಬರು ಗುರುಗಳು ಸಿಕ್ಕಿದ್ರು ದೇವ್ರ ಥರ ಅಂತಂದರೆ, ಅವ್ರು ಏನು ಹೇಳಿದ್ರು ಅಂತಂದರೆ, ನನಗೆ ಕಾಂಪಿಟೇಷನ್ದು ಫಸ್ಟ್ ದಿನ ಬಂದು ಪ್ರಾಕ್ಟೀಸ್ ಮಾಡಿಸಿದ್ರು, ಅವ್ರು ಹೇಳಿದಿಷ್ಟೇ, ಒಳ್ಳೆ ಕಲ್ಲು ಥರ ಇದೆ ನೀನು, ನೀನು ಮೆಡಲ್ದೆಲ್ಲ ನೋಡಬೇಡ, ರೆಕಾರ್ಡ್ದು ನೋಡು, ಏನಿದ್ರು ರೆಕಾರ್ಡ್ ಮಾಡು, ಮೆಡಲ್ ಬೇಡ, ರೆಕಾರ್ಡ್ ಮಾಡು, ರೆಕಾರ್ಡ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ಆಗಿ ಗೋಲ್ಡ್ ಸಿಕ್ಕೇ ಸಿಗುತ್ತೆ ನಿಮಗೆ, ರೆಕಾರ್ಡ್ ಮಾಡು.
ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಥನಿ ಆಮ್ ಅಂಡ್ ಸ್ಪಾನ್ಸರ್ಡ್ ಬೈ ಶಿಲ್ಪಾ ಮ್ಯಾಡಮ್ ಆಫ್ ಅಕ್ಷಯ ಕಲ್ಪ ಆರ್ಗ್ಯಾನಿಕ್. ಆಶಾವಾದಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನ ಅವಕಾಶಗಳನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದು ಇವತ್ತಿನ ನಮ್ಮ ಗೆಸ್ಟ್ಗೆ ಒಂದು ಲಿವಿಂಗ್ ಎಕ್ಸಾಂಪಲ್. ಅವರು ಇನ್ನೂ ಡಿಸ್ಕ್ರೈಬ್ ಮಾಡೋದಾದ್ರೆ, ಚಿಕ್ಕ ವಯಸ್ಸಲ್ಲಿ ಬಹಳ ಕಷ್ಟಪಡ್ತಾರೆ ಜೀವನದಲ್ಲಿ, ವೆದರ್ ಇಟ್ ವಾಸ್ ಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್, ಇವನ್ ಟು ಫೀಸ್ನ ಕಟ್ಟಲಿಕ್ಕೂ ಅವರು ಕಷ್ಟ ಆಗಿರುತ್ತೆ. ಬಟ್ ಅದನ್ನು ಕಷ್ಟ ಅನ್ಕೊಳ್ದೆ ಕೆಲ್ಸಗಳು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಮಾಡ್ತಾ, ಇನ್ಫ್ಯಾಕ್ಟ್ ಗೇರ್ ಬೀಜ ಕ್ಯಾಶ್ಯೂ ನಟ್ಸ್ ಪಿಕ್ ಮಾಡ್ತಾ ಇದ್ರು. ನೆಕ್ಸ್ಟು ಐ ಥಿಂಕ್ ಆಸ್ ಅ ಹೋಟೆಲ್ ಸರ್ವರ್ ಸಹ ಮಾಡಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಇರೋವ್ರಿಗೆ ಒಂದು ಅರ್ಥ ಆಗತ್ತೆ, ವಿದ್ಯೆ ಇಲ್ಲ ಅಂತಂದರೆ ಇಂತಹ ಕಷ್ಟಗಳನ್ನು ನಾನು ಮಾಡಲೇಬೇಕಾಗತ್ತೆ ಜೀವನದಲ್ಲಿ ಅಂತ ಡಿಸೈಡ್ ಮಾಡಿಕೊಂಡು ಅವರು ಅಲಾಂಗ್ ವಿತ್ ಸ್ಟಡೀಸ್ ಅವ್ರೇನು ಮಾಡ್ತಾರೆ, ಸ್ಲೋವಾಗಿ ಹಿ ಸ್ಟಾರ್ಟ್ಸ್ ಡೆವಲಪಿಂಗ್ ಹಿಮ್ಸೆಲ್ಫ್. ಈಗ ಡೆವಲಪ್ ಮಾಡ್ಕೊಳ್ಳುವಾಗ ಆಲ್ ಆಫ್ ಅ ಸಡನ್ ಒಂದು ಕಡೆ ಜಿಮ್ಗೆ ಬರ್ತಾರೆ, ಜಿಮ್ಮಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆ್ಯಸ್ ಅ ರೆಸ್ಲರ್. ಬಟ್ ಯು ನೋ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಐ ಹ್ಯಾವ್ ಟು ಟೆಲ್ ಯು ನೌ, ಕಾಮನ್ವೆಲ್ತ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ವಿಶ್ವನಾಥ್ ಭಾಸ್ಕರ್, ಇವರು ಕನ್ನಡ ರಾಜ್ಯೋತ್ಸವ ಅವಾರ್ಡಿನೂ ಸಹ, ಇವ್ರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಇವ್ರ ಹತ್ರ ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು ಬಹಳಷ್ಟು ಇದೆ ಅಂತ ನನಗನ್ಸುತ್ತೆ. ಪ್ಲೀಸ್ ವೆಲ್ಕಮ್ ವಿಶ್ವನಾಥ್. ವಿಶ್ವನಾಥ್ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅವ, ನನ್ನ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.
ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದು ನಿಮ್ಮ ಜೀವನನ ಎಲ್ಲರ ಮುಂದೆ ಹಂಚ್ಕೊಂಡಾಗ ಎಷ್ಟೋ ಜನ ಕನ್ಸು ಕಟ್ಟಿರ್ತಾರೆ, ಆ ಕನ್ಸುಗಳನ್ನ ನನ್ಸ್ ಹೇಗೆ ಮಾಡ್ಕೋಬಹುದು ಅಂತ ವಿಶ್ವನಾಥ್ ಇವತ್ತು ಹೇಳ್ತಾರೆ. ದಯವಿಟ್ಟು ಕಿವಿ ಇಟ್ಕೊಂಡು ಕೇಳಿಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವ್ರನ್ನ.
ನಾನು ಕೂಡ
ಯೆಸ್. ಓಕೆ, ಬಿಗಿನ್ ಮಾಡುವಾಗ ವಿಶ್ವನಾಥ್, ನೀವು ಐ ಮೀನ್ ನಿಮ್ಮ ಬಾಲ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಚೂರು ಚೂರು, ಯಾಕಂದ್ರೆ ನಿಮ್ಮ ಕತೆ ಬಹಳ ದೊಡ್ಡದಾಗಿದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋವಾಗ ಐ ಹ್ಯಾಡ್ ಐ ನೋ ಇಷ್ಟೊಂದೆಲ್ಲ ಅಚೀವ್ಮೆಂಟ್ಸ್ ಇದೆ, ಬಟ್ ನಮ್ಮ ಹತ್ರ ಟೈಮ್ ಕಡಿಮೆ ಇರೋದ್ರಿಂದ ಐ ರಿಕ್ವೆಸ್ಟ್ ಯು ಸಂಕ್ಷಿಪ್ತವಾಗಿ ಇಫ್ ಯು ಕುಡ್ ಜಸ್ಟ್ ಟೆಲ್ ಅಸ್.
ಸಂಕ್ಷಿಪ್ತವಾಗಿ ಅಂತಂದ್ರೆ ನೀವು ಹೇಳಿದ್ರಲ್ವ, ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಅಂತ, ಆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು, ಬಟ್ ಇವಾಗ ಬೆಳೆದ್ಮೇಲೆ ಸ್ವಲ್ಪ ಅರ್ಥ ಆದ್ಮೇಲೆ ಅನಿಸಿದ್ದೆ ಅಂದ್ರೆ ಅದೆಲ್ಲ ಜೀವನದ ಪಾಠಗಳು, ತುಂಬಾ ಚೆನ್ನಾಗಿ ಕಲಿತು ಇವಾಗ ನಾನು ಏನಿದ್ದೀನಿ ಅದರಿಂದನೇ. ಸೊ ಏನೇನು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವಾಗ ಮಾಡಬೇಕಾದ್ರೆ ಸ್ವಲ್ಪ ಅಳ್ತಾ ಇದ್ವಿ, ಅಯ್ಯೋ ಅದು ಇದು ಬೇಡ ಅಂತ ಅನ್ಸುತ್ತೆ, ಬಟ್ ಇವಾಗೆಲ್ಲ ಖುಷಿ ಇದೆ. ಏನಂದ್ರೆ ಅದೆಲ್ಲ ಮಾಡಿರೋದಕ್ಕೋಸ್ಕರ ನಾವು ಐ ಆಮ್ ಟುಡೇ ಐ ಆಮ್ ಎ ವೆರಿ ಸ್ಟ್ರಾಂಗ್ ಪರ್ಸನ್. ಈಗ ಕಂಪ್ಯಾರಿಟಿವ್ಲಿ ಬೇರೆಯವ್ರು ಕಂಪೇರ್ ಮಾಡೋದ್ರೆ ಲೈಕ್ ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಮೈಂಡ್ ಸೆಟ್, ಫಿಸಿಕಲಿ ಆಗಿರು ಮೆಂಟಲಿ ಆಗಿರು ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ವಯಸ್ಸಲ್ಲಿ ನಮ್ಗೆ ಅದು ಕಷ್ಟ ಅನಿಸ್ಬೋದು, ಬಟ್ ಬೆಳೀತಾ 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 ಅದೊಂದು ಮೆಚುರಿಟಿ ಲೆವೆಲ್ ಅಂತ ಬಂದಾಗ ಆಟೋಮೆಟಿಕಲಿ ನಾವೇನ್ ಮಾಡಿದೀವಿ ಅದರಿಂದ ನಾವೇನ್ ಆಗಿದ್ದೀವಿ ಅನ್ನೋದನ್ನ ಖಂಡಿತವಾಗ್ಲೂ ಕಲಿಬಹುದು.
ಖಂಡಿತವಾಗ್ಲೂ ಐ ಥಿಂಕ್ ಸೊ ನೀವಿಲ್ಲಿ ಒತ್ತ ಹೇಳ್ತಿದ್ದೀರ, ಸಣ್ಣ ವಯಸ್ಸಲ್ಲಿ ಪಟ್ಟ ಕಷ್ಟಾನೇ ಅದ್ ದೊಡ್ಡ ಕಷ್ಟ ಅಲ್ಲ, ಆಗ ಕಷ್ಟ ಅದು, ಅದ್ರ ಬಗ್ಗೆ ಒಂದ್ ಚೂರ್ ಚೂರ್ ಹೇಳ್ಬಿಡ್ತೀರಾ?
ಚೂರ್ ಚೂರ್ ಅಂತಂದ್ರೆ ನಾವೀಗ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಅಂದರೆ ಸ್ವಲ್ಪ ಸ್ವಾಭಿಮಾನ ಸ್ವಲ್ಪ ಜಾಸ್ತಿನೇ ಇತ್ತು, ಅದು ಆವಾಗಲೂ ಇತ್ತು ಇವಾಗ್ಲೂ ಇದೆ. ತಂದೆ ತಾಯಿಯವ್ರಿಗೆ ಒಂದು ಕಷ್ಟ ಕೊಡಬಾರ್ದು ಅನ್ನೋವಂಥದ್ದು ಮನೆ ಭಾವನೆ. ಸೊ ಅದಕ್ಕೋಸ್ಕರ ಒಂದು 4-5 ಕ್ಲಾಸಿಂದನೇ ಎಲ್ಲ ಒಂದು ನಮ್ಮ ಮನೆ ಹತ್ರನೇ ಒಂದು ಗೇರ್ ಬೀಜ, ನೀವು ಹೇಳಿದಾಗೆ ಗೇರ್ ಬೀಜದವ್ರದ್ದು ಹೇಗೆ ಅಂತಂದ್ರೆ, ಮಧ್ಯಾಹ್ನ ಒಂದು 8 ಸಂಜೆ 6 ಅಲ್ಲಿ ಪ್ಲಾಟಲ್ಲಿ ಎಲ್ಲೆಲ್ಲಿ ಬಿದ್ದಿರುತ್ತೆ ಅದನ್ನೆಲ್ಲ ಎತ್ಕೊಂಬಂದ್ರೆ ಒಂದು 20 ಸಂಬಳ ಕೊಡ್ತಾ ಇದ್ರು. ಸೊ ಅವಾಗ ಹೇಗೆ ಅಂತಂದ್ರೆ 20 ಅಂತಂದ್ರೆ ಡೈಲಿ ಬಂದ್ಬಿಟ್ಟು ನಾವು ಬುಕ್ಕಲ್ಲಿ ಬರೆಯೋದು ಇವತ್ತು ಎಷ್ಟು, ಒಂದು ದಿನ ಆಯಿತು, 2 ಆಯಿತು. ಸೊ ದಟ್ ಲೈಕ್ 30 ₹600 ಸ್ಯಾಲ್ರಿ ಅಂದರೆ ಇಟ್ಸ್ ಅ ಬಿಗ್ ಅಮೌಂಟ್. ಯಾಕಂದ್ರೆ ಅವಾಗ 4-5 ಕ್ಲಾಸ್ಗೆ ಹೋಗಬೇಕಾದ್ರೆ ಫೀಸ್ ಎಲ್ಲ ಇದ್ದಿದ್ದು ವೆರಿ ಮಿನಿಮಲ್, ಒಂದು 300-400 ಪ್ಲಸ್ ಓ ಬಿ ಸಿ ಅಂತಂದಾಗ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದಿದೆಲ್ಲ ಕೊಟ್ಟರು ಒಂದು 300-400 ಫೀಸ್ ಬರೋದು, ಅದನ್ನೆಲ್ಲ ಕೊಟ್ಟು ಪ್ಲಸ್ ನಮಗೆ ಬುಕ್ಸು ಪ್ಲಸ್ ಡ್ರೆಸ್ಸು ಅದೆಲ್ಲ ಒಂದು 600-700 ಅಲ್ಲಿ ಆಗೋಗೋದು. ಯಾವ ಅದು ಯೂಶಲಿ ಒಂದು ಒನ್ ಮಂತ್ ಸೀಸನ್ ಇರೋದು, ಒನ್ ಮಂತ್ ಅಥವಾ ಟೂ ಮಂತ್ ಸೀಸನ್ ಇರುವಂಥದ್ದು. ಅದರೊಳಗಡೆ ನಾವು ಮಾಡಿದ ತಕ್ಷಣ ಒಂದು ಮ್ಯಾಕ್ಸಿಮಮ್ ಟೂ ಮಂತ್ಸ್ ಎಲ್ಲ ಸಿಕ್ತು ಅಂತಂದ್ರೆ ಒಂದು 1,000 rupees ಸಿಕ್ತು ಅಂತಂದ್ರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್. ಸೊ ಆ ರೀತಿಯಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹಾಗೆ ಅಂದ್ರೆ 4-5 ಕ್ಲಾಸ್ ಆಯ್ತು, 6-7, 8-9 ಹೀಗೆ 10-11 ಬಂದಾಗ ಫೀಸ್ ಸ್ವಲ್ಪ ಜಾಸ್ತಿ ಇರ್ತೈತೆ. ಅವಾಗ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ ನೀವು ಹೇಳಿದಾಗ ಏನು ಅಂತಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ.
ಯಾವ ಊರಲ್ಲಿ ಕೆಲಸ ಮಾಡಿದ್ದೆ?
ನಾನು ಕುಂದಾಪುರದಲ್ಲಿ ಕೋರ್ಟ್ ಕ್ಯಾಂಟೀನ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲೆಲ್ಲ ಸ್ವಲ್ಪ ಆಚೆ ಈಚೆ ಇತ್ತು. ಅಲ್ಲ ಆದ್ಮೇಲೆ ನಾನು ಬೆಂಗಳೂರಲ್ಲಿ ಜ್ಯೋತಿ ದರ್ಶನ್ ಅಂತ ಇಲ್ಲೇ ಕದನಹಳ್ಳಿ ಕ್ರಾಸ್ ಅಲ್ಲೇ ಇತ್ತು. ಅದು ನಮ್ಮ ಸ್ಕೂಲ್ ರಜೆನಲ್ಲಿ 2 months ಏನು ರಜೆ ಸಿಗುತ್ತೆ ಅವಾಗ ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ನಂದು ಅವ್ರ ಪರಿಚಯದವರೇ ಆಗಿದ್ರು, ಲಕ್ಷ್ಮಣ್ ಅಂತ ಒಬ್ರು ಇದ್ರು. ಅವ್ರ ಪರಿಚಯದವ್ರದ್ದು ಹೋಟ್ಲ್ ಆಗಿರೋದ್ರಿಂದ ನನಗೆ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕಿಂತನು ಅಡುಗೆ ಭಟ್ರದ್ದು ಹೆಲ್ಪರ್ ಆಗಿ ಸಿಕ್ತು. ಫಸ್ಟಿಗೆ ಇನಿಷಿಯಲಿ ಹೋದಾಗ ಕ್ಲೀನಿಂಗು ತೊಳೆಯುವಂಥದ್ದು ಇದೆಲ್ಲ ಇತ್ತು, ಅದಾದ್ಮೇಲೆ ಅಡುಗೆ ಭಟ್ರದ್ದು ಹೆಲ್ಪರ್ ಆಗಿ ಸಿಕ್ತು. ಹೀಗೆ ಒಂದು ಕೆಲಸಗಳನ್ನು ಮಾಡ್ತಾ ಅಂತಂದರೆ ಹೋಟ್ಲ್ ಜೀವನ ಸಖತ್ ಕಷ್ಟ. ಇವಾಗಿಂದೆಲ್ಲ ಹೋಟ್ಲ್ ಜೀವನದಲ್ಲೆಲ್ಲ ಸ್ವಲ್ಪ ಅಂದರೆ ಆ ಹುಡುಗರಿಗೆಲ್ಲ ಇರಲಿಕ್ಕೆ ಒಂದು ರೂಮ್ ಇರ್ತದೆ, ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ರು ಇತ್ತೀಚೆಗೆ. ಬಟ್ ಆದ್ರೂ ಅದೊಂದು ಕಷ್ಟದ ಜೀವನ ಇದ್ದಾಗ ಮೊದಲೆಲ್ಲ ಹೇಗೆ ಅಂತ, ನೀವು ಫಸ್ಟ್ ಡ್ಯೂಟಿ ಇದ್ದಾಗ ಹೋಟ್ಲಲ್ಲೇ ಮಲ್ಕೋಬೇಕು, ಇದನ್ನೆಲ್ಲ ನೋಡ್ತಾ ಇದ್ದಾಗ ಅಂದರೆ ನಾನು ಓದಲಿಲ್ಲ ಅಂತಂದರೆ ಇದೇ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಎಜುಕೇಷನ್ ಆಲ್ಸೋ ಸಖತ್ ಇಂಪಾರ್ಟೆಂಟ್. ಬಟ್ SSLC ವರ್ಗೂ ನಂದು ಪ್ಲ್ಯಾನ್ ಇರಲಿಲ್ಲ, ಅಂದರೆ ನಾನು ಎಷ್ಟು ಓದ್ತೀನಿ ಅಂತ ಓದೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. SSLC ವರ್ಗೂ ಐ ಆಮ್ ಜಸ್ಟ್ ಲೈಕ್ SSLCನಲ್ಲಿ ಮೋಸ್ಟ್ ಪ್ರಾಬ್ಲಿ ನಮ್ಮ ಊರಲ್ಲಿ ನಾನು ಫೇಲ್ ಆಗ್ತೀನಿ ಅಂತ ಬೆಟ್ ಕಟ್ಟಿದವರೆ ಜಾಸ್ತಿ ಇದ್ರು. ಬಟ್ ಗಾಡ್ಸ್ ಗ್ರೇಸ್ ಲೈಕ್ ಜಸ್ಟ್ ಪಾಸ್ ಆದೆ.
ಫೇಲ್ ಆಗ್ತೀರಾ ಅಂತ ಬೆಟ್ ಕಟ್ಟೋರು
ಅಂದರೆ ನಾವೆಲ್ಲ ತುಂಬಾ ಅಂದರೆ ಹೇಗೆ ಅಂತ ಹೇಳ್ಬೋದಂದ್ರೆ ನಾಟ್ ಅ ಸೋ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಕಾಲೇಜಲ್ಲಿ, ಅಕಾಡೆಮಿಕ್ಸ್ ಅಲ್ಲೆಲ್ಲ ನಾಟ್ ಸೋ ಗ್ರೇಟ್ ಟಿಲ್ SSLC. PUCನಲ್ಲಿ ಯಾಕಂದ್ರೆ ಜೀವನ ಏನು ಅಂತ ಗೊತ್ತಾದಾಗ ಬೇಕೇ ಬೇಕು, ಓದಲೇಬೇಕು ಅಂತಾದಾಗ SSLCನಲ್ಲಿ PUCನಲ್ಲಿ ಫಸ್ಟ್ ಇಯರಿಂದ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಬಂತು. ಗೊತ್ತಾಯ್ತು ಯಾಕಂದ್ರೆ ಓದಲೇಬೇಕು ಅಂತ. ಅಲ್ಲಿಂದ ಓದಿ 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 PUC ರಿಸಲ್ಟ್ ಬಂದಾಗ್ಲೂ ಇಟ್ ವಾಸ್ ಬೆಟರ್ ದೆನ್ ದ SSLC. ಸೊ ಆವಾಗ ಓದೇ ಓದ್ತೀನಿ ಅನ್ನೋ ಒಂದು ಚಾಲೆಂಜಿಗೆ ಬಿದ್ದೆ. ಮನೆಯಲ್ಲಿ ಕಷ್ಟಗಳಿದ್ದು ಮನೆಯಲ್ಲಿ ನಾನು ಅದಕ್ಕೆ ಏನು ಮಾಡಿದೆ ಅಂತಂದರೆ ಮುಂಬೈಯಲ್ಲೆಲ್ಲ ಆ್ಯಕ್ಚುಲಿ ನೈಟ್ ಶಿಫ್ಟ್ ಮಾಡಿಬಿಟ್ಟು ಬೆಳಿಗ್ಗೆಲ್ಲ ಕೆಲಸ ಮಾಡಿ ನೈಟಲ್ಲಿ ಓದುವಂಥ ಇದು ಅವಕಾಶ ಸಿಗುತ್ತೆ ಅಂತೇಳಿ ಮುಂಬೈಗೆ ಹೋಗೋದು ಅಂತ ಪ್ಲ್ಯಾನ್ ಹಾಕಿದ್ದೆ. ದೇವ್ರದ್ದು ಪ್ಲ್ಯಾನೇ ಬೇರೆ ಇತ್ತು. ಸೊ ಮುಂಬೈಗೆ ಹೋಗ್ಲಿಕ್ಕಾಗಲಿಲ್ಲ. ಊರಲ್ಲಿ ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ತಗೊಂಡು, ಎಜುಕೇಶನ್ ಲೋನ್ ತಗೊಂಡು.
ಅದೇ ನೀವು ಅಲ್ಲಿ ಹೇಳಿದ್ರಿ, ಅದು ಫೋನಲ್ಲಿ ಮಾತ್ರ ಮಾತಾಡಿದಾಗ ಅಮ್ಮನ ಹತ್ರ
ಜಗಳ ಮಾಡ್ಕೊಂಡು ನಾನು ಲೋನ್ ತಗೋತೀನಿ ಅಂತ ಇವ್ರ ಹತ್ರ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನನ್ನ ಸರ್ಟಿಫಿಕೇಟ್ ಈ ಥರ ಇದೆ ಎಜುಕೇಷನ್, ಹಾಂ ಪರ್ಸೆಂಟೇಜ್ ಚೆನ್ನಾಗಿದೆಲ್ಲ ಕೊಡ್ಬೋದು, ಆಯಿತು ಕೊಡ್ತೀನಿ ಅಂತಂದರು. ನಾನು ಅವಾಗಷ್ಟೇ ಈ ಮರದ್ದು ಮರ ಕಡಿದ್ಮೇಲೆ ಇದು ಲೋಡ್ ಎಲ್ಲ ಮಾಡ್ತಾರಲ್ಲ ಆ ಥರ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಟಫ್ ವರ್ಕ್ ಯಾಕೆಂತಂದರೆ ಫೀಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿತ್ತು, ದುಡ್ಡು ಜಾಸ್ತಿ ಬೇಕು ಅಂತ ಗೊತ್ತಿತ್ತು. ಅಲ್ಲೇನಿತ್ತು ಅಂದರೆ 20 rupees ದುಡಿತಾ ಇದ್ದವನು ಮೊದಲು. ಅವಾಗ ಏನಂದ್ರೆ ಒಂದು ದಿನ ಕೆಲಸ ಮಾಡಿದ್ರೆ 200 rupees. ಬಟ್ ಇಟ್ಸ್ ಅ ವೆರಿ ಹಾರ್ಡ್ ವರ್ಕ್. ಐ ಆಮ್ ದ ಯಂಗೆಸ್ಟ್ ಒನ್ ಇನ್ ದ ಫುಲ್ ಗ್ರೂಪ್ ಅಲ್ಲಿ. ನಾನೇ ಚಿಕ್ಕ ಹುಡುಗ. ಅವರು ಬೆಳಿಗ್ಗೆ ಫಸ್ಟ್ ನಮ್ಮ ತಾತ ಕರ್ಕೊಂಡೋಗಿದ್ದೆ ಆಕ್ಚುಲಿ ಕೆಲಸಕ್ಕೆ, ಕರ್ಕೊಂಡು ಹೋದ್ರು ಎಲ್ಲ ಬಂದರು. ಸಂಜೆ ಏನಂದ್ರೆ ಡೈಲಿ ಸಂಬಳ ಕೊಡೋರು. ಅವ್ರು ಓನರ್ ಬಂದರು, ಕೆಲಸ ನೋಡ್ತಾ ಇದ್ರು ನಾನು ಮಾಡ್ತಾ ಇರೋದನ್ನ. ನಾನೇನು ಅನ್ಕೊಂಡು ನಂಗೆ 100 rupees ಕೊಡ್ತಾರೆ, ಯಾಕಂದ್ರೆ ಎಲ್ಲ ದೊಡ್ಡವರು, ನನ್ನೊಬ್ಬ ಚಿಕ್ಕ ಹುಡುಗ. ಏ ನನಗೆ ಆಡ್ಲಿ ಒಂದು 16-17 ಆ್ಯಕ್ಚುಲಿ ನನಗೆ ಒಂಚೂರು 2 years ಕಮ್ಮಿ ಇತ್ತು. ಸೊ 17-18 years ಇದ್ದೆ ನಾನು ಅವಾಗ. ನನಗೂ 100 rupees ಕೊಟ್ಟರು. ನಾನು ನೋಡಿದೆ 2 notes 100 rupees, ಫುಲ್ ಖುಷಿ ಆಗೋಯ್ತು. ಹೋ ಎಲ್ಲರೂ ಕೊಟ್ಟಷ್ಟೇ ನನಗೂ ಕೊಡ್ತಾ ಇದ್ದಾರೆ. ಯಾರೋ ಆಮೇಲೆ ಏನೋ ಕೇಳಿದ್ರು, ಆ ಹುಡುಗಂಗೂ ಎಲ್ಲ ಸೇಮ್, ನಮಗೂ ಸೇಮ್. ಆ ಹುಡುಗನ ಕೆಲಸ ನಾನು ನೋಡ್ತಾ ಇದ್ದೀನಿ, ಎಲ್ಲ ನಿಮಗೆಲ್ಲ ಎಷ್ಟು ಮಾಡ್ತಾ ಈಕ್ವಲ್ ಆಗೇ ಮಾಡ್ತಾ ಇದ್ದಾನೆ. ಅದೊಂದು ಎಲ್ಲ ಒಂದು ಬೆನಿಫಿಟ್ ಆಯಿತು. ಅಂದರೆ 200 rupees ಅಂತಂದರೆ ಅವತ್ತು ತಿಂಗಳಿಗೆ 6,000 ಆಗೋಯ್ತು. ಸೊ ಈ ರೀತಿ ಎಲ್ಲ ಕೆಲಸ ಮಾಡಿ ಕೂಡಿಟ್ಟಿದ್ದ ದುಡ್ಡು ಬ್ಯಾಂಕಿಂದ ಲೋನು ಕಾಲೇಜ್ ಎಜುಕೇಷನ್ ಶುರು ಆಯಿತು.
ಇಲ್ಲಿ ಬೆಂಗಳೂರಲ್ಲಿ ಯಾವ ಕಾಲೇಜ್?
ಇಲ್ಲ ಇಲ್ಲ ಬೆಂಗಳೂರಲ್ಲ, ಕುಂದಾಪುರದಲ್ಲಿ. ಕುಂದಾಪುರದಲ್ಲಿ ಬಂಡಕಾಸ್ ಅಂತ ಕಾಲೇಜ್ ಇತ್ತು, ಅಲ್ಲೇ ಸೇರಿಕೊಂಡೆ. ಕಾಲೇಜಿಗೆ ಸೇರಿಕೊಳ್ಳೋಕೆ ಮೊದಲಿಂದನೂ ಏನು ಅಂತಂದರೆ PUC ಅಲ್ಲ, ಸಾರಿ ಡಿಗ್ರಿಗೆ, ಡಿಗ್ರಿ BCAಗೆ ಅಲ್ಲಿ ಸೇರಿದ್ದು. ನಂದು SSLC PUC ಎಲ್ಲ ಆಗಿರೋದು ನಮ್ದು ನಿಂಪು ಅಂತ ಒಂದು ಗೌರ್ಮೆಂಟ್ ಕಾಲೇಜ್ ಇತ್ತು, ಅಲ್ಲೇನಾಗಿರೋಂಥದ್ದೆಲ್ಲ. ಅದಾದ್ಮೇಲೆ ಡಿಗ್ರಿ ಸೇರಿದಕ್ಕೆ ಮೊದಲೇ ನಮ್ಗೆ ಒಂದು ಏನು ಪ್ಲಾನ್ ಇತ್ತು ಅಂತಂದರೆ ಜಿಮ್ಮಿಗೆ ಸೇರಬೇಕು. ಅಂದರೆ ಸ್ಟ್ರಾಂಗೆಸ್ಟ್ ಸರ್ವೈವಲ್ ಅಂತ ಈ ಊರಲ್ಲಿ ಎಲ್ಲ ಚಿಕ್ಕ ಪುಟ್ಟ ವಿಚಾರಗಳಲ್ಲೆಲ್ಲ ತುಂಬಾ
ಅಷ್ಟೇನೆ.
ಅದಕ್ಕೋಸ್ಕರ ಏನು ಅಂತಂದ್ರೆ ಫಿಟ್ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು. ಅದಕ್ಕೋಸ್ಕರ ಮನೆಯಲ್ಲೇ ಕೆಲವೊಂದು ಎಕ್ಸಸೈಸ್ಗಳು ಏನೇನೋ ಕೋತಿ ಚೇಷ್ಟೆಗಳೆಲ್ಲ ಮಾಡ್ತಾ ಇದ್ದೆ ಮನೆಯಲ್ಲಿ. ಮರ ಹತ್ತೋದು, ಸ್ಟಂಟ್ ಮಾಡೋದು, ಏನೇನೋ ಮಾಡ್ತಾ ಇದ್ದೆ. ಬಟ್ ಜಿಮ್ಗೆ ಹೋಗ್ಬೇಕು, ಜಿಮ್ಮಲ್ಲಿ ಹೋದ್ರೆಲ್ಲ ಬಾಡಿ ಬಿಲ್ಡ್ ಆಗುತ್ತೆ, ಸ್ಟ್ರಾಂಗ್ ಆಗ್ತಾರೆ ಅನ್ನೋಂಥದ್ದು ನೋಡ್ತಾ ಇದ್ವಿ. ಜಿಮ್ಗೆ ಸೇರ್ಕೊಳ್ಳೋಣ. ಜಿಮ್ಗೆ ಹೋಗೋದೇ ಅಲ್ಲಿ ಫೀಸ್ ಎಲ್ಲ ಕಟ್ಟೋಷ್ಟು ಇದಿರಲಿಲ್ಲ. ಕಾಲೇಜಲ್ಲಿ ಆ ಇಂಡಕ್ಷನ್ ಕೊಡ್ತಾರಲ್ಲ ಫಸ್ಟ್ಗೆ, ಆ ಇಂಡಕ್ಷನ್ ಕೊಡ್ತಾನೆ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಜಿಮ್ ಇದೆ ಅಂತ. ನಮಗೆ ಬೇರೆ ಏನೂ ಕೇಳಿಸಿಲ್ಲ, ಕಾಲೇಜಲ್ಲಿ ಜಿಮ್ ಇದೆ ಮಾತ್ರ ಗೊತ್ತು. ಇಂಡಕ್ಷನ್ ಮುಗಿತಿದ್ದಾಗೇನೆ ಫಸ್ಟ್ ಜಿಮ್ಗೆ ಓಡು, ಜಿಮ್ಮನ್ನು ನೋಡಿದ್ವಿ. ಜಿಮ್ ಸಖತ್ತಾಗಿತ್ತು. ಏನು ಮಾಡಬೇಕು ಜಿಮ್ಮಿಗೆ ಸೇರಬೇಕಾದ್ರೆ? ಏನು ಪ್ರೊಸೀಜರ್ ಹೇಳಿದ್ರೆ? ಏನಿಲ್ಲ, ನಿಮ್ದು ಡ್ರೆಸ್ ಒಂದು ಬೇರೆ ಇರಬೇಕು, ಈ ಥರ ಈ ಥರ. ನೆಕ್ಸ್ಟ್ ದಿನ ಕಾಲೇಜಿಗೆ ಬಂದಿದ್ದೆ ಜಿಮ್ಗೆ ಹೋಗ್ಬೇಕು ಅಂತ. ಸೊ ಕಾಲೇಜಿಗೆ ಬಂದೆ, ಜಿಮ್ಗೆ ಹೋದೆ, ಬಟ್ಟೆಲ್ಲ ಹಾಕ್ಕೊಂಡು ಲಿಫ್ಟಿಂಗ್ ಎಲ್ಲ ಸುಮ್ಮನೆ ಯಾರೋ ಎಲ್ಲ ಯಾರೋ ಮಾಡ್ತಾಯಿದ್ರು. ಯಾರೊಬ್ಬ ವ್ಯಕ್ತಿ 150 kg ಲಿಫ್ಟ್ ಮಾಡ್ದ, ನಮ್ಮ ಕಾಲೇಜಲ್ಲಿ ಸೀನಿಯರ್ ಇದ್ದ. ನಮ್ಗೆ ಅವಾಗ ಹೇಗೆ ಅಂತಂದ್ರೆ 150 kg ನಮ್ದೆಲ್ಲ ಮನೆಯಲ್ಲಿ ಹಸು ಎಲ್ಲ ಇದೆ, ಅದಕ್ಕೆ ಓಕೆ ಚೀಲ ಅಂತ ಬರುತ್ತೆ, ಅದಕ್ಕೆ ಊಟದ್ದೆಲ್ಲ ಬರುತ್ತಲ್ಲ ಹಸುದು, ಅದಕ್ಕೆ 1/4 quintal. ಸೊ ನಮ್ಗೆ 1.5 quintal, 150 kg ಅಂದ್ರೆ 1.5 quintal. ನಮಗೆ ಅವ ಆ ಥರನೇ ಅಡ್ರೆಸ್ ಮಾಡಿ ಅಭ್ಯಾಸ. 1.5 quintal ಇತ್ತಿದ್ದಾನೆ ಯಾರೋ ಪುಣ್ಯ, ಎಷ್ಟು ಸ್ಟ್ರಾಂಗ್ ಇರ್ಬೋದು ಆ ಅಕ್ಕಿ, ಇದು ಅಕ್ಕಿ ಚೀಲನೆಲ್ಲ 3 ಅಕ್ಕಿ ಚೀಲನ ತೊಗೊಂಬರ್ತಾನೆ, ಸಕ್ಕ ಸ್ಟ್ರಾಂಗ್ ಇದ್ದಾನೆ, ನಾನು ಮಾಡ್ಬೋದ, ಆಯ್ತು ಮಾಡು ಅಂತ ಅಂದ ಮಾಡಕ್ ಶುರು ಮಾಡಿದ್ವಿ.
ಟ್ರೈನಿಂಗ್
ಎತ್ಬೋದ, ಅವ್ರು ನೋಡ್ಕೊಂಡಿದ್ವಲ್ಲ ಅದನ್ನ ನೋಡ್ಕೊಂಡು ಎತ್ತು ಅಂತ, ಆಯ್ತು ಎತ್ಕೋತಾ ಇದ್ವಿ. ಎತ್ತದ್ವಿ, ಒಂದು 100, 120, 130 kg ಬಂತು. ಆ ಬಂದಾಗ ನಮ್ಮ ಯಾರೊಬ್ಬ ಸೀನಿಯರ್, ನಾನು ಒಳ್ಳೇದು ಕೇಳ್ದೆ, ಜಾಸ್ತಿ ಎಲ್ಲ ಮಾಡ್ಬೇಡ, ಬೆನ್ನು ಮುರ್ಕೋತೀಯ, ನೋಡ್ಕೊಂಡು ಮಾಡು. ಅದು ಅವ್ನು ಹೇಳಿದ್ದು ಟೋನ್ ಆಗಿತ್ತು ಅಥವಾ ಅವನ್ನ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಆಗಿತ್ತು ಗೊತ್ತಲ್ಲ, ಬಟ್ ಅವ್ನು ಒಳ್ಳೇದಕ್ಕೆ ಹೇಳಿದ್ರು ಕೂಡ ನಮ್ಗೆ ಅದೆಲ್ಲ ಟ್ರಿಗರ್, ಯಾಕೆ ನಾನು ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ ನೋಡೋಣ. ಅಲ್ಲಿಂದ
ಎರಡು
ಅಂದ್ರೆ ಆಗಿನ ಕಾಲದಲ್ಲಿ ನಮಗ ಅದೊಂಥರ ಈಗೋ ಹರ್ಟಿಂಗ್ ತರ, ಬಟ್ ಇವಾಗ ಅರ್ಥ ಆಗೋದೇನು ಅಂದ್ರೆ ಅವ್ನು ಒಳ್ಳೇದಕ್ಕೆ ಹೇಳಿದ್ದು, ಆ ಏಜ್ಗೆ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇರೋದಷ್ಟೇ.
ಸೊ ಏನ್ ಅಡ್ವೈಸ್ ಕೊಡ್ತೀರಾ
ಆ ವಯಸ್ಸಲ್ಲವ್ರಿಗೆ? ಅಂದ್ರೆ ನಾ ಎಲ್ಲರಿಗೂ ಹೇಳೋದಿಷ್ಟೇ, ಗೋ ಸ್ಲೋ, 1 step at a time. ಯಾಕೆಂದ್ರೆ ಇವಾಗಿನ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರನ್ನೂ ಈಗ ನನ್ನೇ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಆಗಿ ತಗೋತಾರೆ ಅಥವಾ ಇನ್ಸ್ಪಿರೇಷನ್ ಆಗಿ ತಗೋತಾರೆ, ಆ ವಿಶ್ವ ಸರ್ ಅರೌಂಡ್ 24 times ನ್ಯಾಷನಲ್ ಚಾಂಪಿಯನ್, ನಾನು ನಾಳೆ ಆಗಬೇಕು. ನಾನು ಒಂದೇ ದಿನದಲ್ಲಿ ಆಗಿಲ್ಲ, ಯಾಕೆಂದ್ರೆ ಇಟ್ ಇಸ್ ಲೈಕ್ ಒಂದು 6 months ಒನ್ ಇಯರ್ ಟೂ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಇತ್ತು. ಆ ಹಾರ್ಡ್ ವರ್ಕ್ ಮಾಡೋಕೆ ಬರೋಕ್ಕಿಂತ ಮೊದಲು ನಾನು ಈ ಮರ ಕಡಿಯುತ್ತಿದ್ದು ಅಥವಾ ಲೋಡ್ ಮಾಡ್ತಾ ಇದ್ದಿದ್ದು, ಹೋಟ್ಲಲ್ಲಿ ಕೆಲಸ ಮಾಡಿರುವಂಥದ್ದು, ಇದೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಇತ್ತು.
ನೀವು ಒಂದು ಹಿಸ್ಟರಿ ತಗೊಂಡಿದ್ದೀರಾ ಟು ಇವನ್ ಅಲ್ಲಿಂದ ಗೆಟ್ ಇನ್ ಟು ಲಿಫ್ಟಿಂಗ್. ಲಿಫ್ಟಿಂಗ್ ಅಂದ್ರೆ ಲಿಫ್ಟಿಂಗ್ ಅಲ್ಲಿ ಎರಡು ವಿಧಾನ
ಅಂದ್ರೆ ನಮ್ದು ನಾನು ಪವರ್ ಲಿಫ್ಟಿಂಗ್ ಅಂದ್ರೆ ಜಿಮ್ ಅಲ್ಲಿ ಸುಮ್ಮನೆ ಸ್ಕ್ವಾಟ್ ಬೆಂಚ್ ಪ್ರೆಸ್ ಡೆಡ್ ಲಿಫ್ಟ್ ಅಲ್ಲಿ ಶುರು ಆಗುತ್ತೆ ಪವರ್ ಲಿಫ್ಟಿಂಗ್ ಅಲ್ಲಿ, ಬಟ್ ನಾನು ಆಕ್ಚುಲಿ ಕಾಂಪಿಟೇಷನ್ ಈ ಪವರ್ ಲಿಫ್ಟಿಂಗ್ ಮಾಡ್ತಾ 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 ಸ್ವಲ್ಪ ಸ್ಟ್ರಾಂಗ್ ಇದ್ದೆ ಅಂತ ಏನ್ ಮಾಡಿದ್ರು, ರೆಸ್ಲಿಂಗ್ ಮಾಡು ಚೆನ್ನಾಗಿ ಬರುತ್ತೇನೆ, ತುಂಬಾ ಲೀನ್ ಇದ್ದೆ, ರೆಸ್ಲಿಂಗ್ ಮಾಡು, ಎಂಡ್ಯೂರೆನ್ಸ್ ಚೆನ್ನಾಗಿತ್ತು, ರೆಸ್ಲಿಂಗ್ ಮಾಡಿದೆ. ಫಸ್ಟ್ ಮೆಡಲ್ ನಂದು ಏನಾಯ್ತು ಅಂತಂದ್ರೆ ಯೂನಿವರ್ಸಿಟಿನಲ್ಲಿ ರೆಸ್ಲಿಂಗ್ ಅಲ್ಲಿ 3rd place ನಾನೇ ಆಗೋದು, ಯೂನಿವರ್ಸಿಟಿ ಲೆವೆಲ್ ಅಲ್ಲಿ 3rd place ಸಿಕ್ತು. ಅದು ಇನ್ನೂ ಬೂಸ್ಟ್ ಮಾಡ್ತು, ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಆವಾಗ ನಾನು ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಒಬ್ಬರಿಗೆ ಮಾತ್ರ ಮಾಡ್ಲಾಗಿತ್ತು, ತುಂಬಾ ದೊಡ್ಡ ಕಾಲೇಜ್ ಅದು. ಆ ಮೆಡಲ್ ಸಿಕ್ಕಿದಾಗ ಒಂದು ಕಾಲೇಜಲ್ಲಿ ಎಲ್ಲ ಒಂದ್ ಕಡೆ ಒಂದು ರೆಕಗ್ನಿಷನ್, ಏ ಅವನು ರೆಸ್ಲಿಂಗ್ ರೆಸ್ಲರ್ ಮೆಡಲಿಸ್ಟ್ ಮೆಡಲಿಸ್ಟ್, ಅದೊಂದೆಲ್ಲ ಒಂದ್ ಕಡೆ ಬೂಸ್ಟ್ ಆಯ್ತು. ಅದಾದ್ಮೇಲೆ ಇನ್ನೂ ಸಾಧನೆ ಮಾಡಬೇಕು, ಅದು ಹಾಗೆ ಕಂಟಿನ್ಯೂ ಆಯ್ತು. ಅದೇ ವರ್ಷ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇತ್ತು, ನನ್ಗೆ ಕರೆಕ್ಟ್ ಒಬ್ರು ಗುರುಗಳು ಸಿಕ್ಕಿದ್ರು ದೇವ್ರ ತರ ಅಂತಂದ್ರೆ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನನ್ಗೆ ಕಾಂಪಿಟೇಷನ್ ಫಸ್ಟ್ ದಿನ ಬಂದು ಪ್ರಾಕ್ಟೀಸ್ ಮಾಡಿಸಿದ್ರು, ಅವ್ರು ಹೇಳಿದಿಷ್ಟೇನೆ, ಒಳ್ಳೆ ಕಲ್ ತರ ಇದೆ ನೀನು, ನೀನು ಮೆಡಲ್ದೆಲ್ಲ ನೋಡ್ಬೇಡ, ರೆಕಾರ್ಡ್ ನೋಡು, ಏನಿದ್ರು ರೆಕಾರ್ಡ್ ಮಾಡು, ಮೆಡಲ್ ಬೇಡ, ರೆಕಾರ್ಡ್ ಮಾಡು, ರೆಕಾರ್ಡ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ಆಗಿ ಗೋಲ್ಡ್ ಸಿಕ್ಕೇ ಸಿಗುತ್ತೆ ನಿನಗೆ, ರೆಕಾರ್ಡ್ ಮಾಡು ಅಂತ. ಸರಿ ಅಂತ ಪ್ರಾಕ್ಟೀಸ್
ಮಾಡಿದ್ರೆ
ಪ್ರಶಾಂತ್ ಶೇರಿಗರ್ ಅಂತ, ಹೀಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಗುರುಗಳನ್ನ ಮರ್ತು ಬಿಡ್ತಾರೆ, ಅದು ಗುರುಗಳನ್ನ ಯಾವತ್ತು ಮರಿಬಾರ್ದು. ಯಾಕೆಂತಂದ್ರೆ ಮೋಸ್ಟ್ ಪ್ರಾಬ್ಲಿ ಅವ್ರು ಇಲ್ಲ ಅಂತಂದಿದ್ರೆ ನಾನು ಇವತ್ತು ನೀವು ಇಲ್ಲಿ ಕರಿತಾನೂ ಇರಲಿಲ್ಲ ಅಥವಾ ನಾನು ಬೇರೆ ಎಲ್ಲ ಏನೋ ಒಂದು ಕೆಲಸ ಮಾಡ್ಕೊಂಡೇ ಇರ್ತದೆ. ಸೊ ಹಾಗಾಗಿ ಹೀಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಅವ್ರ ಜೊತೆಗೆ ಇನ್ನೊಂದು 4 ಇದ್ರು, ಅವ್ರ ಹೆಸರುಗಳನ್ನ ಹೇಳ್ತೀನಿ. ಯಾಕೆಂತಂದ್ರೆ ಅವರೆಲ್ಲ ಒಂಥರ ಬ್ಯಾಕ್ ಬೋನ್ ತರ. ಯಾಕಂದ್ರೆ ನನ್ಗೆ ಇವಾಗೆಲ್ಲ ಪ್ರತಿಯೊಬ್ಬರು ಗುರುಗಳು ಏನಂತಂದ್ರೆ ಪ್ರತಿಯೊಬ್ಬರ ಹತ್ರ ದುಡ್ಡು ತಗೊಂಡು ವಿದ್ಯೆ ಹೇಳ್ಕೊಡ್ತಾರೆ. ಅವಾಗೆಲ್ಲ ಅವ್ರು ಏನಂತಾರೆ, ಅವ್ರು ನನಗೆ ಅವ್ರಿಗಿಂತ ದುಡ್ಡು ಕೊಟ್ಟು, ಯಾಕಂದ್ರೆ ನಮ್ಗೆ ತುಂಬಾ ಕಷ್ಟ ಇತ್ತು ಅಂತ ಅವ್ರಿಗೆ ಗೊತ್ತಿತ್ತು. ನಮ್ಮನ್ಗೆ ಎಲ್ಲೇ ಕರ್ಕೊಂಡೋಗಿ ಅವ್ರದೇ ದುಡ್ಡು ಅಲ್ಲಿ ಬಸ್ ಚಾರ್ಜ್ ಹಾಕ್ಬಿಟ್ಟು ಕರ್ಕೊಂಡೋಗಿ ಊಟ ತಿಂಡಿ ಕೊಡಿಸಿ ಕಾಂಪಿಟೇಷನ್ ಮಾಡಿಸ್ಬಿಟ್ಟು ಚೆನ್ನಾಗಿ ಮಾಡು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಹೇಳ್ತಾ ಇದ್ರು. ಅವ್ರ ಜೊತೆಗೆ ಧನಂಜಯ ಅಂತ ಇದ್ರು, ವಿಜಯ್ ಅಂತ ಇದ್ರು, ಆಮೇಲೆ ಇನ್ನು ಪ್ರಕಾಶ್ ಅಣ್ಣ ಅಂತ ಇದ್ರು, ಆಮೇಲೆ ಸಂದೀಪ್ ಅಂತ ಇದ್ರು. ಇವ್ರದ್ದು ನಮ್ದೊಂದು 5 ಗ್ರೂಪ್. ನನಗೆ ಎಕ್ಸಸೈಸ್ ಮಾಡಿಸ್ಬೇಕು ಅಂತ ಅವ್ರ ಕೆಲಸಗಳಿದ್ರು ಕೂಡ ಅವರೆಲ್ಲ ಜಿಮ್ಗೆ ಬರೋರು, ಹಾ ಸಂಜೆ 7 ಬರಬೇಕು ಬರಬೇಕು ಅಷ್ಟೇ.
ಎಲ್ಲೋ ನೀವು ಇನ್ಫ್ಲೂಯೆನ್ಸ್ ಅವ್ರಿಗೂ ಮಾಡಿದ್ದೀರಾ ಅನ್ಸುತ್ತೆ.
ಅದು ದೇವ್ರು ನನಗೆ ಕಲಿಸಿದ್ದಾರೆ ಅಂತ ನಾನು
ಅನ್ಕೋತೀನಿ.
ಖಂಡಿತ
ಓಕೆ, ದೆನ್ ಪ್ಲೀಸ್ ಗೋ ಅಹೆಡ್.
ಅಲ್ಲಿಂದ ಅವ್ರು ನನಗೆ ಕಲಿಸ್ಕೊಟ್ರು. ನಾನು ಫಸ್ಟ್ ಕಾಂಪಿಟೇಷನ್ ಅಲ್ಲಿ ನಾನು ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ದು, ಫಸ್ಟ್ ಕಾಂಪಿಟೇಷನ್ ಅಲ್ಲಿ ರೆಕಾರ್ಡ್ ಅಟೆಂಪ್ಟ್ ಮಾಡಿದೆ. ಆವಾಗ ಪವರ್ ಲಿಫ್ಟಿಂಗ್ ಅಲ್ಲಿ ಒಂದು ಏನನ್ಸ್ತು ಅಂತಂದ್ರೆ, ಯಾರಪ್ಪ ಈ ಹುಡುಗ ಅಂದ್ರೆ, ಒಂದ್ 2-3 ಕಾಂಪಿಟೇಷನ್ ಮಾಡಿ 4-5 ಕಾಂಪಿಟೇಷನ್ ಅಲ್ಲಿ ರೆಕಾರ್ಡ್ ಅಟೆಂಪ್ಟ್ ಮಾಡೋರು ನೋಡಿರ್ತಾರೆ. ಈ ಫಸ್ಟ್ ಕಾಂಪಿಟೇಷನ್ ಅಲ್ಲಿ ರೆಕಾರ್ಡ್ ಅಟೆಂಪ್ಟ್ ಮಾಡ್ತೇನೆ, ಯಾರಿದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ. ಅಲ್ಲಿಂದ ನಮ್ದು ಶುರು ಆಯ್ತು. ಫಸ್ಟ್ ಕಾಂಪಿಟೇಷನ್ ನಂದು ಆಕ್ಚುಲಿ ಸಿಲ್ವರ್ ಆಯ್ತು. ಯಾಕಂದ್ರೆ ಫಸ್ಟ್ ಕಾಂಪಿಟೇಷನ್ ರೆಕಾರ್ಡ್ ಅಟೆಂಡ್ ಮಾಡಿದಾಗ ಸ್ಟೇಜ್ ಫಿಯರ್ ತುಂಬಾನೇ ಇತ್ತು. ಯಾಕೆಂತಂದ್ರೆ ಎಲ್ಲ ಚಿಯರ್ ಮಾಡ್ತಾ ಇದ್ರೆ ನರ್ವಸ್ ಆಗಿ ಹೋಗಿದ್ದೆ ನಾನು ಜಾಸ್ತಿ ಅವಾಗ. ಸೊ ಇವಾಗಿರೋ ಕಾನ್ಫಿಡೆನ್ಸ್ ಅವಾಗ ಇರಲಿಲ್ಲ. ಸೊ ಯಂಗ್ ಏಜು, ಒಂದು 10-15 ವರ್ಷದ ಹಿಂದೆ. ಸೊ ಖಂಡಿತವಾಗ್ಲೂ ಭಯ ಇತ್ತು, ಬಟ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಯಿತು. ಅಂದ್ರೆ ಎಸ್, ನಾನು ಮಾಡಬಹುದು. ಯಾಕಂದ್ರೆ ನಮ್ಮ ಕೋಚ್ ಆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ತುಂಬಿದ್ರು ನನಗೆ.
ಅಂದ್ರೆ ಇಲ್ಲಿ ಸಾರಿ, ಕೋಚ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ
ಅಂದ್ರೆ, ನಿಮಗೆ ಕೋಚ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಿಮಗೆ ರೈಟ್ ವೇನಲ್ಲಿ ಗೈಡ್ ಮಾಡೋ ಕೋಚ್ ಇಂಪಾರ್ಟೆಂಟ್. ಅಂದರೆ ನಿಮ್ಗೆ ಏನು ಮಾಡಿದ್ರೆ ಏನಾಗುತ್ತೆ, ಇವಾಗೆಲ್ಲ ಕೋಚಸ್ ಏನು ಮಾಡ್ತಾರೆ ಅಂತಂದರೆ, ಹಾಂ ನಾನೇನೋ ಒಂದು ಮೆಡಿಸಿನ್ ತೊಗೋತಿದ್ದೆ, ನೀನು ತೊಗೊಂಬಿಡು,
ಸ್ಟೆರಾಯ್ಡ್ಸ್
ಎಸ್ಪೆಷಲಿ ಸ್ಟೆರಾಯ್ಡ್. ನಮ್ಗೆ ಅವಾಗಿನ ಕೋಚಸ್ ಎಲ್ಲ ಹೇಗಿದ್ರು ಅಂತಂದರೆ, ಹಾರ್ಡ್ ವರ್ಕ್ ಒಂದೇನೆ, ನಿಮ್ದು ಏನೇ ಇದ್ರೂ ಇಲ್ಲಿ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಇಲ್ಲ ಅಂತಂದ್ರೆ ನೀವು ಏನೇ ತೊಗೊಂಡ್ರು ವರ್ಕ್ ಆಗಲ್ಲ. ನಾವೆಲ್ಲ ಹೇಗೆ ಅಂತಂದ್ರೆ ಕಾಂಪಿಟೇಷನ್ ಅಲ್ಲಿ ನೋಡ್ತೀವಿ, ಈ ಸ್ಟೀರಾಯ್ಡ್ ತಗೊಂಡವ್ರ ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ನ್ಯಾಚುರಲ್ ಆಗಿರುವಂಥವ್ರ ಮೈಂಡ್ ಸೆಟ್ ಏನಿರುತ್ತೆ. ಸ್ಟೀರಾಯ್ಡ್ ತಗೊಂಡವ್ರಿಗೆ ಏನು ಅಂತಂದ್ರೆ, ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸಮ್ ಸಬ್ಸ್ಟೆನ್ಸ್. ಅದೇ ನ್ಯಾಚುರಲ್ ಆಗಿರೋರಿಗೆ ಅಂದ್ರೆ ದೇ ಬಿಲೀವ್ ಇನ್ ದೇರ್ ಓನ್ ಸೆಲ್ಫ್.
ಅಲ್ಲಪ್ಪ, ಐ ಆಮ್ ಸಾರಿ ಅಗೇನ್, ಸಿ ಸಬ್ಸ್ಟೆನ್ಸ್ ಎಲ್ಲ ತಗೊಂಡು ಸ್ಟೆರಾಯ್ಡ್ಸ್ ಎಲ್ಲ ಪಂಪ್ ಮಾಡ್ಕೊಂಡು, ಇಟ್ ಇಸ್ ಸೋ ಡಿಫ್, ಐ ಮೀನ್ ಅದನ್ನ ಇನ್ಫ್ಯಾಕ್ಟ್ ಅಲವು ಮಾಡಲ್ಲ ಅನ್ಸುತ್ತೆ ಕಾಂಪಿಟೇಷನ್ಸ್ ಅಲ್ಲಿ. ಅಲವು
ಮಾಡಲ್ಲ, ಬಟ್ ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಜನ ಇವಾಗ ಮಾಸ್ಕ್ ಮಾಡುವಂತದ್ದು, ಸುಳ್ಳು ಹೇಳುವಂತದ್ದು, ಇಲ್ಲಪ್ಪ ನಾನು ನ್ಯಾಚುರಲ್ ಆಗಿದ್ದೀನಿ ಅನ್ನುವಂಥದ್ದು, ಕೆಲವರು ಮ್ಯಾನಿಪ್ಯುಲೇಟ್ ತುಂಬಾನೇ ಮಾಡ್ತಾರೆ ಈ ಇದರಲ್ಲಿ. ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಒಂದು ಏನಂತಾರೆ, ನ್ಯಾಚುರಲ್ ಆಗಿರೋರು ತುಂಬಾನೇ ಕಮ್ಮಿ, ನ್ಯಾಚುರಲ್ ಆಗಿರೋರು ತುಂಬಾನೇ ಕಮ್ಮಿ. ಆ ಒಂದು ಒಳ್ಳೆ ಕೋಚಿಗೆ ಏನಾದ್ರು ಇಲ್ಲ ಇದನ್ನ ತಗೋಬಾರ್ದು, ಈ ತರ ಮಾಡಬಾರ್ದು, ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ ಅಂತ ಕೋಚ್ ಗಳ ಹತ್ರ ಹೋಗೋದೇ ಇಲ್ಲ.
ಗೈಡ್ ಮಾಡೋರು ಕಡಿಮೆ ಇದ್ದಾರೆ, ಕಡಿಮೆ,
ತುಂಬಾ ಕಮ್ಮಿ ಇದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ತುಂಬಾ ಜನ ಪ್ರಮೋಟೇ ಮಾಡ್ತಾರೆ, ಯಾಕಂದ್ರೆ ನಾನೇನೋ ಒಂದು ಸಬ್ಸ್ಟೆನ್ಸ್ ಅಂದಿಟ್ಟಿರ್ತೀನಿ, ಮಾರ್ಜಿನ್ ಇಟ್ಬಿಟ್ಟು ನಿಮಗೆ ಮಾರ್ತೀನಿ, ನನಗೂ ದುಡ್ಡು ಸಿಕ್ತು. ಬಟ್ ನಾನು ಅದಕ್ಕೆ ಎಲ್ಲರಿಗೂ ಈ ವೇದಿಕೆ ಮೂಲಕ ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ಯಾರೇ ಆಗಿರ್ಬೋದು ನಿಮ್ಗೆ ಏನೇ ತಗೋಬೇಕು ಅಂತ ಹೇಳಿದ್ರು ಕೂಡ, ವಾಟ್ ಎವರ್ ಇಟ್ ಈಸ್, ನೀವು ಫಸ್ಟ್ ಗೂಗಲ್ ಮಾಡಿ. ಯಾಕಂದ್ರೆ ಇಟ್ಸ್ ಅ ಫ್ರೀ ಸೋರ್ಸ್, ಗೂಗಲ್ ನಿಮ್ಗೆ ಏನೇ ಹಾಕಿದ್ರೆ ಇದನ್ನ ತಗೋಬೋದಾ, ಇದು ಬೇಕಾ. ಈಗ ನಾವು ನಮ್ಮ ಜಿಮ್ಮಲ್ಲಿ ನಾವೆಲ್ಲ ಹೇಗೆ ಮಾಡ್ತೀವಿ ಅಂತಂದ್ರೆ, ಯಾರೇ ನಮ್ಮ ಕ್ಲೈಂಟ್ಸ್ ಬಂದ್ರು ಫಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬ್ಲಡ್ ಟೆಸ್ಟ್ ಮಾಡಿದಾಗ ತುಂಬ ಜನಕ್ಕೆ ಇವಾಗ ಡಿಫಿಷಿಯನ್ಸಿ ಇರುವಂಥದ್ದು ವಿಟಮಿನ್ ಡಿ, ವಿಟಮಿನ್ ಬಿ 12 ಈ ಥರದ್ದೆಲ್ಲ ಡಿಫಿಷಿಯನ್ಸಿ ಇರುತ್ತೆ. ಏನು ಡಿಫಿಷಿಯನ್ಸಿ ಇರುತ್ತೆ ಅದನ್ನು ಮಾತ್ರ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಏನು ಡಿಫಿಷಿಯನ್ಸಿ ಇಲ್ಲ, ಈಗ ಆಲ್ರೆಡಿ ವಿಟಮಿನ್ ಡಿ ಜಾಸ್ತಿ ಇದೆ, ಅವ್ರಿಗೆ ಮತ್ತೆ ಇನ್ನೂ ತಗೊಳ್ಳಿ ಅಂತಂದ್ರೆ ಎಫಿಷಿಯನ್ಸಿ ಜಾಸ್ತಿ ಆಯಿತು ಅಂತಂದ್ರೆ ಮತ್ತೆ ಕಿಡ್ನಿ ಅದು ಇದು ಅಂತ ತೊಂದರೆಗಳು ಬರುತ್ತೆ. ಫಸ್ಟ್ ಅವ್ರನ್ನ ಏನು ಅಂತ ನಾವು ಅರ್ಥ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಟ್ರೈನಿಂಗ್ ಮಾಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್. ಇವತ್ತಿನ ಯೂತ್ಸ್ಗೆ ಏನಂತಂದ್ರೆ ಏನೇ ತಗೋಬೇಕು ಅಂದ್ರೆ ಈ ಒಂದು ಪ್ರೀ ವರ್ಕೌಟ್ ತಗೋತಾ ಇದಾರೆ, ತುಂಬಾ ತುಂಬಾ ಇರುತ್ತೆ. ಜಿಮ್ ಅಂದ ತಕ್ಷಣ ತುಂಬಾ ಜನಕ್ಕೊಂದು ಮಿಸ್ಕನ್ಸೆಪ್ಷನ್ ಇದೆ, ತಗೊಂಡ್ರೆ ಮಾತ್ರ ನನಗೆ ಸ್ಟ್ರೆಂತ್ ಬರೋದು, ಏನೂ ಇಲ್ಲ. ಮನೇಲಿ ಅಮ್ಮ ಮಾಡಿರೋ ಊಟ ತಿನ್ನಿ, ಜಿಮ್ಗೆ ಹೋಗಿ ಕಷ್ಟ ಬಿದ್ದು ವರ್ಕೌಟ್ ಮಾಡಿ. ಸುಮ್ಮನೆ ಹೋಗ್ಬಿಟ್ಟು ಯಾರೋ ಮಾಡ್ತಾ ಇದ್ರೆ, ಒಂದು ನಾನು 3 hours ಮಾಡ್ತಾ ಇದ್ದೀನಿ, 3 hours 1.5 hours ಮೊಬೈಲಲ್ಲೇ ಯೂಸ್ ಮಾಡ್ತಾ ಇದ್ರೆ ಅಂತಂದ್ರೆ, ಇದೆಲ್ಲ 1.5 hours ಸ್ಪೆಂಡ್ ಮಾಡಿದ್ರು ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಜಿಮ್ಮಲ್ಲಿ. ಆ ಕ್ವಾಲಿಟಿ ಇರಬೇಕು, ಕರೆಕ್ಟಾಗಿ ಡೆಡಿಕೇಟೆಡ್ ಆಗಿ ನಾನು ಮಾಡ್ತೀನಿ. ನೀವೇನೇ ಒಂದು ಮಾಡ್ಬೇಕಾದ್ರೂ ಎಸ್ ನಾನು ಇದು ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗ್ತಾ ಇದೆ, ನಾನು ಸ್ಟ್ರಾಂಗ್ ಆಗ್ತಾಯಿದ್ದೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಸೋ ದಟ್ ಮೈಂಡ್ಗೂ ಗೊತ್ತಾಗುತ್ತೆ, ಸೋ ದಟ್ ಬ್ರೈನ್ ಆಲ್ಸೋ ಫಂಕ್ಷನ್ ಸೇಮ್. ದಟ್ ಸೈಕಲಾಜಿಕಲಿ ಆಲ್ಸೋ
ತುಂಬಾ ಇಂಪಾರ್ಟೆಂಟ್. ನನ್ನ ಮೇಲೆ ನನಗೆ ಭರವಸೆ ಇರಬೇಕು ಫಸ್ಟ್. ಸೋ ನನಗೆ ಯಾವಾಗ ಮಾನಸಿಕ, ಐ ಮೀನ್ ಇಲ್ಲೇ ಒಂದು ಆ ಕ್ವೆಶ್ಚನ್ ಕೇಳ್ಬಿಡ್ತೀನಿ, ಐ ಥಿಂಕ್ ಜಸ್ಟ್ ಲೈಕ್ ಇನ್ ಫಿಸಿಕಲ್ ಎಂಡ್ಯೂರೆನ್ಸ್ ತರ ಮೆಂಟಲ್ ಎಂಡ್ಯೂರೆನ್ಸ್ ಬಹಳ ಮುಖ್ಯ ಅನ್ಸುತ್ತೆ ಇನ್ ಎಸ್ಪೆಷಲಿ ವೇಟ್ ಲಿಫ್ಟಿಂಗ್ ಅಂತ ಸ್ಪೋರ್ಟ್ ಗಳಲ್ಲಿ. ವೆರಿ ವೆರಿ
ಇಂಪಾರ್ಟೆಂಟ್.
ಓಕೆ, ಇಲ್ಲಿ ನೀವು ಹೌ ಡಿಡ್ ಯು ಗೋ ಆನ್ ಟು ಬಿಕಮ್ ಚಾಂಪಿಯನ್ ಫಾರ್ ಸೋ ಮೆನಿ ಟೈಮ್ಸ್, ನ್ಯಾಷನಲ್ ಚಾಂಪಿಯನ್ ಆದ್ರೆ
ಇಲ್ಲ ಹೇಗೆ ಅಂತಂದ್ರೆ, ಇನಿಷಿಯಲಿ ನನಗೆ ಇದ್ದಿದ್ದು ಒಂದು 5 times ನ್ಯಾಷನಲ್ ಚಾಂಪಿಯನ್ ಆದ್ರೆ ಸಾಕು, ಅದು ಒಂದಿದ್ದಿತ್ತು. ಹಾಗೆ ನನ್ನ ಯಾರೋ ಒಬ್ರು ಫ್ರೆಂಡ್ ಒಬ್ರು ಹೀಗೆ ಮಾತಾಡ್ತಾ ಫೇಸ್ಬುಕ್ ಅಲ್ಲಿ ಹೇಳ್ತಾ ಇದ್ರು, ಚಾಂಪಿಯನ್ ಶುಡ್ ನಾಟ್ ಸೆಟಿಸ್ಫೈ ಎವರ್. ಅಂದ್ರೆ ಯಾವತ್ತಿಗೂ ಅವರು ನನಗೆ ಸಾಕು, ನಾನು ವಿನ್ ಆಗಿದ್ದೆ ಸಾಕು, 5 times ಸಾಕು. ಯಾವಾಗ್ಲೂ ನೀವು ಶುಡ್ ಫೀಲ್ ದಟ್ ಹಂಗರ್, ಅಂದ್ರೆ ನೀವು ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ತರದ್ದು, ಪ್ಲಸ್ ಅಹಂಕಾರ ಇರಬಾರ್ದು, ಹಂಗರ್ ಇರಬೇಕು. ಸೊ ಇದು ಬಂತು, 5 times ಆಯ್ತು.
ಹಾಗೆ ಅಂಡರ್ಲೈನ್ ಮಾಡ್ಕೋಬೇಕು ಜನಗಳ ಅನ್ಸುತ್ತೆ, ಬಿಕಾಸ್ ಎಸ್ಪೆಷಲಿ ಯಂಗ್ಸ್ಟರ್ಸ್ ಏನಾಗುತ್ತೆ ಅಂದ್ರೆ ವಿಶ್ವ, ದೇ ಗೆಟ್ ಕ್ಯಾರಿಡ್ ಅವೇ. ಓಕೆ, ನಿಮ್ ಫೋಟೋ ನೋಡ್ಬೋದು, ಅದು ನೋಡ್ಬೋದು, ದೇ ಗೆಟ್ ಕ್ಯಾರಿಡ್ ಅವೇ. ದೇ ಡೋಂಟ್ ನೋ ಇಲ್ಲಿ ಬರ್ಬೇಕಂತಂದ್ರೆ ಎಷ್ಟು ಹಾರ್ಡ್ ವರ್ಕ್ ಇದೆ ಅಲ್ಲಿ.
ಓಕೆ, ಏನಾಗುತ್ತೆ ಅಂದ್ರೆ ಅವ್ರು ಯಾವಾಗ ಕ್ಯಾರಿಡ್ ಅವೇ ಆಗ್ಬಿಡ್ತಾರೆ, ದೇ ವಿಲ್ ಗೋ ಅವೇ
ಅವೇ. ಓಕೆ,
ಅಷ್ಟೇನೆ ಪ್ರಾಬ್ಲಮ್ ಆಗೋದಲ್ಲೇನೆ. ಯಾಕೆಂತಂದ್ರೆ ನಾನು ಯಾವಾಗ ಫಸ್ಟ್ ಟೈಮ್ ನ್ಯಾಷನಲ್ ಚಾಂಪಿಯನ್ ಅದೇ, ನಾನು ನ್ಯಾಷನಲ್ ಚಾಂಪಿಯನ್ ಅಂತ ಒಂದು ಆಟಿಟ್ಯೂಡ್ ಇಟ್ಕೊಂಡ್ಬಂದಿದ್ರೆ ಒಂದೇ ಸಲ ನ್ಯಾಷನಲ್ ಚಾಂಪಿಯನ್ ಆಗಿರ್ತಾ ಇದ್ದೆ. ನಾನು ಮತ್ತೆ ಎದುರುಗಡೆ ಬಂದು ಕಾಮನ್ವೆಲ್ತ್ ರೆಕಾರ್ಡ್ ಮಾಡಿದೆ ಅಥವಾ ಚಾಂಪಿಯನ್ ಆದೆ ಅನ್ನೋ ವಿಚಾರನೂ ಮಾತಾಡ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಯಾರಿಗೆ ಹೇಳೋದಂದ್ರೆ, ನೀವೇನೇ ಚಾಂಪಿಯನ್ ಆಗಿ, ಲೈಫ್ ಈಸ್ ವೆರಿ ಶಾರ್ಟ್, ಸೊ ಬಿ ಹಂಬಲ್, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ನೀವು ಚಾಂಪಿಯನ್ ಅನ್ಕೊಂಡು ಹೊರಗಡೆ ಬಿಡಿ ನಾನು ಚಾಂಪಿಯನ್ ಅಂತ, ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತಂದ್ರೆ, ಇಫ್ ಇನ್ ಕೇಸ್ ಸಂಬಡಿ ಈಸ್ ವೀಕರ್ ದೆನ್ ಯು, ಯು ಹ್ಯಾವ್ ಟು ಸಪೋರ್ಟ್ ದೆಮ್ ಅಂಡ್ ಪ್ರೊಟೆಕ್ಟ್ ದೆಮ್ ಇಫ್ ಇನ್ ಕೇಸ್ ಇಫ್ ದೇ ನೀಡ್ ಯು. ಅದನ್ನ ಬಿಟ್ಟು ಯು ಆರ್ ನಾಟ್ ಸಪೋಸ್ ಟು ಲೈಕ್ ಅವ್ರಿಗೆ ಹೋಗ್ಬಿಟ್ಟು ನೀವೇನೋ ಡಿಕ್ಟೇಟರ್ ತರ ಆಗ್ಬಿಟ್ಟು ನೀವು ಉಲ್ಟಾ ಮಾಡ್ತಾ ಇದ್ರೆ ಸ್ಟ್ರಾಂಗೆಸ್ಟ್ ಸರ್ವೈವಲ್ ಹೌದು, ಇನ್ ದ ಸೇಮ್ ಟೈಮ್ ಸ್ಟ್ರಾಂಗೆಸ್ಟ್ ಶುಡ್ ಬಿ ದ ಪ್ರೊಟೆಕ್ಟರ್ ಆಲ್ಸೋ. ಇಟ್ ಇಸ್ ನಾಟ್ ಓನ್ಲಿ ಲೈಕ್ ನಾನ್ ಮಾತ್ರ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಸಾಕಲ್ಲ, ಇನ್ನೊಬ್ರ ಅವಶ್ಯಕತೆ ಇದೆ ಅಂತಂದ್ರೆ ಯು ಹ್ಯಾವ್ ಟು ಸ್ಟ್ಯಾಂಡ್.
ವಿಶ್ವನಾಥ್, ಐ ಶುಡ್ ಟೆಲ್ ಯು ಒನ್ ಥಿಂಗ್, ಇಲ್ಲಿವಾಗ ಈ ಸ್ಟ್ರಾಂಗ್ ಹಲ್ಕ್ ಮ್ಯಾನ್ ಇಂದ ಎಷ್ಟು ಬ್ಯೂಟಿಫುಲ್ ಕೋಟ್ಸ್ ಬರ್ತಾ ಇದೆ ಗೊತ್ತಾ. ಅಂದ್ರೆ ಒಂದು ಯಾವಾಗ್ಲೂ ನಾನು ಕೇಳಿದೀನಿ, ಒಂದು ಮನುಷ್ಯನಲ್ಲಿ ಒಂದು ಮ್ಯಾಸ್ಕ್ಯುಲೈನು ಇರಬೇಕು, ಒಂದು ಫೆಮಿನೈನು ಇರಬೇಕು, ಅಂದ್ರೆ ವೆದರ್ ಹೀಸ್ ಅ ಮ್ಯಾನ್ ಆರ್ ಅ ವುಮನ್. ನಿಮ್ಮಲ್ಲಿ ಐ ಸೀ ದೋಸ್ ಥಿಂಗ್ಸ್.
ಶಿವಶಕ್ತಿ ಇಬ್ರು ಒಂದೇ,
ಶಿವಶಕ್ತಿ ಇಬ್ರು ಒಂದೇ, ಬಟ್ ದೇ ರನ್ ಬಿಹೈಂಡ್ ಶಿವ ಅಂಡ್ ಸೋ ಸ್ವೀಟ್. ಪ್ಲೀಸ್ ಗೋ ಅಹೆಡ್. ಐ ಮೀನ್
ಅದೇ ಯಾಕೆಂದ್ರೆ ಜೀವನ ಕಲಿಸುತ್ತೆ ಅಮ್ಮ, ಜೀವನ ಕಲಿಸುತ್ತೆ. ಯಾಕೆಂತಂದ್ರೆ ನಮ್ ಜೀವನ ಅಂದ್ರೆ ಬರ್ತಾ ಇದ್ದಾಗ ಪ್ರತಿ ದಾರಿನೂ ಅಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಇಟ್ಸ್ ಫಾರ್ ನೆಕ್ಸ್ಟ್ ಸ್ಟೆಪ್ಗೆ ನಮ್ಗೆ ಒಂದು ಪಾಠ. ಸೊ ಹಾಗಾಗಿ ನಾವೆಲ್ಲೋ ಈಗೋ ಏ ನಾನು ಅಂತ ಬಂತು ಅಂದ್ರೆ, ಇವ್ರು ಉಪೇಂದ್ರ ಅವ್ರದ್ದೆಲ್ಲ ತುಂಬಾ ನೋಡ್ತಾ ಇದ್ರೆ ನಾನು ಅನ್ನೋದು ಇರಬಾರ್ದು ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ನೀವೇನೇ ಸಾಧನೆ ಮಾಡಿ, ಎಟ್ ದ ಎಂಡ್ ವೇರ್ ಯು ವಿಲ್ ಗೋ, ಆರು ಮೂರು ಅಷ್ಟೇ,
ಅದಕ್ಕಿಂತ
ಅಷ್ಟೇನೆ. ಅಲ್ಲ ಯಾಕೆ ಗೊತ್ತಾ, ಈ ಕೊರೋನಾ ತುಂಬಾ ಜನಕ್ಕೆ ತುಂಬಾ ಪಾಠಗಳನ್ನು ತಿಳಿಸಿದೆ. ನೀನ್ ಎಷ್ಟೇ ದುಡ್ಡು ಮಾಡು, ಎಷ್ಟೇ ಇನ್ಫ್ಲೂಯೆನ್ಸ್ ಇಡು, ಏನೇ ಮಾಡು, ಅದು ಬಂದ ಯಾರನ್ನು ಉಳಿಸ್ಕೊಳಕ್ ಆಗಿಲ್ಲ, ತುಂಬಾ ಜನ ಉಳಿಸ್ಕೊಳ್ಳಲಿಲ್ಲ, ಅವ್ರು ಹೋಗಿರೋ ಮುಖನೂ ನೋಡಕ್ಕಾಗಿಲ್ಲ. ಸೊ ಜೀವನ ಇರೋದು ಅಷ್ಟೇನೆ. ಸೊ ನೀವೇನೇ ಅಚೀವ್ ಮಾಡಿ, ಇಫ್ ಪಾಸಿಬಲ್ ಟ್ರೈ ಟು ಹೆಲ್ಪ್ ಸಂಬಡಿ ಆರ್ ಇನ್ಸ್ಪೈರ್ ಅವ್ರ ಲೈಫ್ ಅನ್ನು ಚೇಂಜ್ ಮಾಡಿ, ಒಳ್ಳೇದನ್ನ ಮಾಡಿಸಿ, ಬೇರೆ ಏನು ಬರಲ್ಲ ಜೀವನದ. ನೀವು ಹೋದ್ಮೇಲೆ ಬೇಕಾದ್ರೆ ಈಗ ತುಂಬಾ ಜನ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಆದ್ರೂ ಅವ್ರನ್ನ ಇವತ್ತು ನೆನ್ಸ್ಕೋತೀವಿ ಕೆಲವರನ್ನ. ಯಾಕೆ ಅಂತಂದ್ರೆ ಅವ್ರು ಕೆಲವೊಂದು ಒಳ್ಳೇದನ್ನ ಮಾಡಿ ಹೋಗಿದ್ದಾರೆ. ಎಷ್ಟೋ ಕೋಟಿ ಜನಗಳು ಹೋಗಿದ್ದಾರೆ, ಅದ್ರಲ್ಲಿ ಒಂದಿಷ್ಟು ಜನ ಮಾತ್ರ ನೆನಪಿಗಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಏನೋ ಒಂದು ಬಿಟ್ಟು ಹೋಗಿದ್ದಾರೆ. ನಿಮ್ಮ ಹತ್ರ ಆದ್ರೆ ಬಿಟ್ಟು ಹೋಗಿ,
ಇಲ್ಲ ಅಂದ್ರೆ
ಸುಮ್ನೆ ಇರಿ ಅಷ್ಟೇ. ಒಳ್ಳೇದ್ ಮಾಡಕ್ಕಾದ್ರೆ ಮಾಡಿ, ಕೆಟ್ಟದಂತೂ ಮಾಡ್ಬೇಡಿ.
ನಮ್ ತಂದೆ ಅನ್ನೋರು ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಡ್ಕನ್ ಬಯಸ್ಲೂಬಾರ್ದು ನೀನು ಅಂತ, ದಟ್ ಇಸ್ ಸೋ ಟ್ರೂ.
ಸೋ ಟ್ರೂ.
ಇಲ್ಲಿಂದ ಆಚೆಗೆ ಒಂದ್ ಪ್ರಶ್ನೆ ಕೇಳ್ತೀನಿ ವಿಶ್ವನಾಥ್. ಈಗ ಐ ತಿಂಕ್ 2 ಸಲ ಚಾಂಪಿಯನ್ಶಿಪ್ ಆದ್ರೆ, ಸೆಕೆಂಡ್ ಟೈಮ್ ಕಾಮನ್ವೆಲ್ತ್ ಅಲ್ಲಿ 2019 ಅಲ್ಲಿ ಡೆಡ್ ಲಿಫ್ಟ್ ಮಾಡಿದೀರಾ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಚಾಂಪಿಯನ್ಶಿಪ್ ಬಗ್ಗೆ ಒಂಚೂರು ಹೇಳ್ತೀರಾ?
ಫಸ್ಟ್ ಟೈಮ್ ಚಾಂಪಿಯನ್ಶಿಪ್ ಅಂತಂದ್ರೆ ಫಸ್ಟ್ ಟೈಮ್ ಸೌತ್ ಆಫ್ರಿಕಾದಲ್ಲಿ ಇತ್ತು. ಅವಾಗ ಅದೇ ಅಗೇನ್ ಫೈನಾನ್ಷಿಯಲ್ ಇಶ್ಯೂಸ್ ಫ್ರಮ್ ದ ಬಿಗಿನಿಂಗ್ ಅಲ್ಲೂ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಫಸ್ಟ್ ಟೈಮಲ್ಲಿ ಅಲ್ಲಿ ಫ್ರೆಂಡ್ಸ್ ಅವ್ರು ಇವ್ರ ಹತ್ರ ಎಲ್ಲ ಇದು ಮಾಡಿಕೊಂಡು ಮನಿಪೂಲ್ ಮಾಡಿ ಕಾಂಪಿಟೇಷನ್ಗೆ ಹೋದೆ. ಇಟ್ ವಾಸ್ ಸೌತ್ ಆಫ್ರಿಕಾದಲ್ಲಿ ಆಯಿತು, ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೋಲ್ಡ್ ಮೆಡಲ್ ಆಯಿತು. ಬಟ್ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದೆ, ಯಾಕಂದ್ರೆ ನಾನು 727.5 kgs ಏನೋ ಟೋಟಲ್ ಲಿಫ್ಟ್ ಮಾಡಿದ್ದೆ, ಇನ್ನೂ ಜಾಸ್ತಿ ಮಾಡಬೇಕಿತ್ತು ಅನ್ನೋವಂಥ ಒಂದು ಆಸೆ ಇತ್ತು. ಆಯಿತು, ಬಂದ್ವಿ. ಅದಾದ್ಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ಗೆ ಹೋದೆ. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲೂ ಸಿಲ್ವರ್ ಮೆಡಲ್ ಆಯಿತು, ಅಲ್ಲೂ ಕೂಡ ಡೆಡ್ ಲಿಫ್ಟ್ ವರ್ಲ್ಡ್ ರೆಕಾರ್ಡ್ ಮಾಡುವಂಥ ಒಂದು ಅವಕಾಶ ಮಿಸ್ ಆಯಿತು. ಲಿಫ್ಟ್ ಆಲ್ ಇನ್ನೇನು ಆಗ್ತಿತ್ತು ಅನಿಸ್ತು, ಮಿಸ್ ಆಯಿತು, ಇಟ್ಸ್ ಓಕೆ, ಯಾಕೆಂದ್ರೆ ಅಟೆಂಪ್ಟ್ ಮಾಡುವಂಥದ್ದು ಇಂಪಾರ್ಟೆಂಟು ಅಂತ ಅನಿಸ್ತು. ಆಯಿತು, ಅಲ್ಲಿಂದ ಹಾಗೆ ಇನ್ನೊಂದು ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ಗೆ ನಾನು ಸೆಲೆಕ್ಷನ್ ಆಗಿತ್ತು. ಆ ಮಿಡಲ್ ಗ್ಯಾಪಲ್ಲಿ ಏನಾಗೋಯ್ತು, ನಾನು ನಮ್ಮ ಸ್ನೇಹಿತೊಬ್ರದ್ದು ಮದುವೆ ಇತ್ತು, ಅದಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ರಿಸೆಪ್ಷನ್ಗೆ ಹೋಗ್ಬೇಕು ಅಂತ ಊರಿಗೆ ಹೋಗ್ತದೆ. ಅದೇ ಗ್ಯಾಪಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಸೊ ಆ ಆಕ್ಸಿಡೆಂಟ್ ಏನಾಯಿತು ಅಂತ ಅಂದರೆ ನನಗೆ ಗೊತ್ತಿಲ್ಲ. ಅಂದರೆ ಮಲಗಿದ್ದೆ, ಮಂಗಳೂರಲ್ಲಿ ಸ್ವಲ್ಪ ಹಿಂಗೆ ಎದ್ದು ಇನ್ನೇನು ಹಿಂಗೆ ನೋಡ್ತಾ ಇದ್ವಿ, ಕಣ್ಮುಚ್ಚಿ ಕಣ್ತಿರೋದ್ರೊಳಗಡೆ ಆಕ್ಸಿಡೆಂಟ್ ಆಗೋಯ್ತು. ಅಂದ್ರೆ ಸ್ವಲ್ಪ ಓವರ್ ಸ್ಪೀಡಲ್ಲೇ ಇದ್ರು ಇಬ್ರು, ಸ್ವಲ್ಪ ಓವರ್ ಸ್ಪೀಡಲ್ಲಿ ಇದ್ರು, ಆಕ್ಸಿಡೆಂಟ್ ಆಯಿತು. ಬಸ್ಸು ಪ್ಲಸ್ ಕ್ರೇನ್, ಆ ಕ್ರೇನ್ ಏನು ಅಂತಂದ್ರೆ ಅದ್ರ ಹುಕ್ಕು ತುಂಬ ಮುಂದೆ ಬರುತ್ತೆ, ಆ ಜಂಕ್ಷನ್ ಅಲ್ಲಿ ಅವ್ರು ಆ ಕಡೆ ಬಂದು ಕ್ರಾಸ್ ಮಾಡಿ ಈ ಕಡೆ ಲೈನಿಗೆ ಬರ್ತಾ ಇದ್ರು. ಏನಾಗಿದೆ, ಹುಕ್ ಮಾತ್ರ ಮುಂದೆ ಬಂದಿತ್ತು. ಆ ಬಸ್ ಅವ್ರು ತುಂಬ ಸ್ಪೀಡಲ್ಲಿ ಇರೋದ್ರಿಂದ ಹುಕ್ ಒಳಗಡೆ, ಬಸ್ ಒಳಗಡೆ ಎಂಟ್ರಿ ಆಗೋಯ್ತು. ನಾನು ಬಸ್ ಒಳಗೆ ಕೂತಿದ್ದೆ, ಅದು ಬಂದಿದ್ದು ಮಾತ್ರ ಗೊತ್ತು ಅಷ್ಟೇ. ಆಮೇಲೆ ಅನ್ಕಾನ್ಷಿಯಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಯಾಕಂದ್ರೆ ಅಲ್ಲಿನ ಜನರು ಆ ಬೆಳಿಗ್ಗೆ ಆಗಿರೋಂಥ ಘಟನೆಗೆ ಇಮ್ಮಿಡಿಯೇಟ್ ತೊಗೊಂಡೋಗಿ ಹಾಸ್ಪಿಟ್ಲ್ ಹಾಕಿದ್ರು, ಏಜ್ ಹಾಸ್ಪಿಟ್ಲಲ್ಲಿ ಹಾಕಿದ್ರು. ನಂದು ಫಸ್ಟ್ 2 ಡೇಸ್ ಏನು ಗ್ಯಾರಂಟಿನೇ ಇರಲಿಲ್ಲ ಅಂತೆ. ಅದೇ ಟೈಮಲ್ಲಿ ನಾನು ವರ್ಷದ ಕನ್ನಡಿಗದಲ್ಲಿ ಈ ಕಡೆ ಬರ್ತಾ ಇದ್ದೀನಿ, ಟಿವಿನಲ್ಲಿ ಬರ್ತಾ ಇದ್ದೀನಿ, ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ದೀನಿ, ಯಾಕಂದ್ರೆ ಅದು ಒಂದು ವಾರದ ಹಿಂದಿಂದ ಶೂಟ್ ಇತ್ತು, ಅದ್ರ ಬರ್ತಾ ಇದೆ, ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದೀನಿ. ಡಾಕ್ಟರ್ ಏನು ಗ್ಯಾರಂಟಿ ಕೊಡಲಿಲ್ಲ. ನಮ್ಮ ಮನೆಯವರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ಯಾಕೆಂದರೆ ನಮ್ಮಮ್ಮ ನನಗೆ ಯೂಶ್ವಲಿ, ನಾನು ಸ್ವಲ್ಪ ನೀರು ದೋಸೆ ಇದೆಯಲ್ಲ ಅದ್ರ ತುಂಬ ಫೇವ್ರೇಟು, ಮನೆಗೆ ಹೋಗ್ತಿದ್ದೀನಿ ಅಂದರೆ ನಮ್ಮಮ್ಮ ಫೋನ್ ಮಾಡ್ತಾರೆ ಯೂಶ್ವಲಿ, ಮಗನೇ ಎಲ್ಲಿದೆಯಾ, ಶುರು ಮಾಡಬೇಕಾ ಅಂದರೆ ನಾನು ಬರೋಕ್ಕೆ ಮೊದಲು ಒಂದು ಸ್ವಲ್ಪ ದೋಸೆ ಮಾಡಿಟ್ರೆ ನನಗೆ ತಿನ್ನಕ್ಕೆ ಸರಿಯಾಗತ್ತೆ. ಅವ್ರು ಅವತ್ತು ಫೋನ್ ಮಾಡಿದ್ದಾರೆ, ಯಾರೋ ಒಬ್ಬರು ಫೋನ್ ಪಿಕ್ ಮಾಡಿದ್ದಾರೆ, ಇಲ್ಲಮ್ಮ ಇಲ್ಲಿ ಹಾಸ್ಪಿಟ್ಲಲ್ಲಿದೆ, ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಕೇಳಿದ್ರಿಲ್ಲ, ಈ ಥರ ದುರ್ಗಮ್ಮ ಬಸ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಸಿವಿಯರ್ ಹೆಡ್ ಇಂಜುರಿ ಆಗಿದೆ, ಸೊ ಹಾಸ್ಪಿಟ್ಲಲ್ಲಿದ್ದಾರೆ. ಅಮ್ಮಂಗೆ ಇರೋದೊಬ್ಬ ಮಗ, ಸೊ ಈ ಥರ ಸಿಚುವೇಶನ್ ಆಯಿತು ಅಂದಾಗ ಭಾಳ ಕಷ್ಟ ಆಯಿತು ಫ್ಯಾಮಿಲಿಯಲ್ಲಿ. ಇಮ್ಮಿಡಿಯೇಟಾಗಿ ಬಾವಂಕ ಫೋನ್ ಮಾಡಿ ಕರ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಬಂದರು. ಬಂದರು ನೋಡಕ್ಕೆ ಬಿಡ್ತಾ ಇಲ್ಲ ಅಂತ, ಯಾಕೆಂತಂದರೆ ಗ್ಯಾರಂಟಿ ಇಲ್ಲ. ಸೊ ನಂದು ಇದು ಬ್ರೈನ್ ಇಂಜುರಿ ಆಗಿತ್ತು. ಸ್ಕಲ್ ಡ್ಯಾಮೇಜ್ ಆಗಿತ್ತು. ಸೊ ರೈಟ್ ಸೈಡ್ ಬ್ರೈನಲ್ಲಿ ತುಂಬ ಬ್ಲಡ್ ಕ್ಲಾಟ್ಸ್ಗಳಿತ್ತು, ಲೆಫ್ಟ್ ಸೈಡ್ ಬ್ರೈನಲ್ಲೂ ಬ್ಲಡ್ ಕ್ಲಾಟ್ಸ್ಗಳಿತ್ತು. ನನ್ನನ್ನು ಸ್ಟ್ರಾಂಗೆಸ್ಟ್ ವರ್ಷನಲ್ಲಿ ನಾನು ನೋಡಿದವರೆಲ್ಲ, ನಾನು ಒಂಥರ ಅಂದರೆ ಹೆಡ್ ಇಂಜುರಿ ಆದಾಗ, ನಾನು ಅದಕ್ಕೇ ಇನ್ನೊಂದು ಜಾಸ್ತಿ ಜನಕ್ಕೆ ಏನು ಹೇಳ್ತೇನೆ ಅಂದರೆ, ಎಲ್ಲೇ ಗಾಡಿ ಓಡಿಸ್ಬೇಕಾದ್ರೂ ಹೆಲ್ಮೆಟ್ ಹಾಕ್ಕೊಂಡೋಗಿ, ಹೆಲ್ಮೆಟ್ ಹಾಕ್ಕೊಂಡೋಗಿ, ಬಿಕಾಸ್ ಐ ಆಮ್ ಅ ಸರ್ವೈವರ್ ಆಫ್ ಲೈಕ್ ಒನ್ ಹೆಡ್ ಇಂಜುರಿ. ಆ ಹೆಡ್ ಇಂಜುರಿ ಆದಾಗ ಎಷ್ಟು ಸಮಸ್ಯೆಗಳಾಗ್ತದೆ, ಯಾಕೆಂದರೆ ಒಂದ್ಸಲ ಆಕ್ಸಿಡೆಂಟ್ ಆಗಿ ಹೋದರೆ ಹೋದ್ರಿ, ಬಟ್ ಹೆಡ್ ಇಂಜುರಿ ಆದಾಗ ನಾನು ಮಾಡ್ತಾ ಇದ್ದಿದ್ದಂಥ ಕ್ರಿಯೇಟ್ ಮಾಡ್ತಾ ಇದ್ದಂಥ ಅಂದರೆ ತುಂಬ ಎಲ್ಲರಿಗೂ ತೊಂದರೆಗಳು, ಯಾಕಂದರೆ ನಿಮ್ಗೆ ಗೊತ್ತಿರಲ್ಲ ನಾವೇನು ಮಾಡ್ತಿರ್ತೀವಿ ಅಂತ, ನಮ್ಗೆ ಗೊತ್ತಿರಲ್ಲ. ತುಂಬ ನೋವಾಗುವಂಥದ್ದು, ಆ ಹೆಡ್ ಇಂಜುರಿ ಬ್ಲಡ್ ಕ್ಲಾಟ್ ಇದ್ದಾಗ ನಾನು ಒಂಥರ ಸೌಂಡ್ ಬರುವಂಥದ್ದು, ನಂದು ರಿಯಾಕ್ಷನ್ಗಳೆಲ್ಲ ಭಾಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಭಾಳ ಭಯ ಆಗೋಗಿತ್ತು ಇವನು ವಾಪಸ್ ಸರಿ ಆಗ್ತಾನೆ ಇಲ್ವಾ ಅಂತ. ಬಟ್ ನನ್ನ ತಂಗಿ ಒಬ್ಳಿದ್ಲು, ಅವಳು ಸೈಕಿಯಾಟ್ರಿಸ್ಟ್ ಇದ್ಲು, ಎಮ್ ಡಿ ಸೈಕಿಯಾಟ್ರಿಸ್ಟ್ ಇದ್ಲು, ಅವಳು ಬಂದು ಹಾಸ್ಪಿಟ್ಲಲ್ಲಿ, ಅವಳಲ್ಲೇ ಅವಾಗ ಸ್ಟಡಿ ಮಾಡ್ತಿದ್ಲು ವಿನೂತಾ ಅಂತ. ಅವಳು ಬಂದು ನಮ್ಮ ತಂದೆ ತಾಯಿಗೆ, ಇಲ್ಲಮ್ಮ ಏನು ತೊಂದರೆ ಇಲ್ಲ, ಅವಳಿಗೂ ಭಯ ಇದ್ರು ಕೂಡ ಸಿನ್ಸ್ ಶಿ ಇಸ್ ಅ ಡಾಕ್ಟರ್ ಅವಳು ಅದನ್ನು ಹೇಳ್ಕೊಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ತಂದೆ ತಾಯಿ ಏನಿಲ್ಲ, ತಲೆ ಕೆಡಿಸ್ಕೊಬಿಡಿ, ಅಣ್ಣ ಸರಿ ಆಗ್ತಾರೆ, ಸಣ್ಣ ಸರಿ ಆಗ್ತಾರೆ. ಒಂದು 3-4 ಡೇಸ್, ಈಗ ಒಂದು 6th ಡೇ ಆದ್ಮೇಲೆ ಕಾನ್ಶಿಯಸ್ಗೆ ವಾಪಸ್ ಬಂದೆ. ಸ್ಲೋಲಿ ಗೆಟ್ಟಿಂಗ್ ರಿಕವರಿ, ಅಂದರೆ ಬೆಟರ್ ಆಗ್ತಾ ಬಂದು 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 ಮತ್ತು ಹಾಸ್ಪಿಟ್ಲನ್ನು ಒಂದ್ಸಲ ರೆಡಿ ಆದಮೇಲೆ, ಒಂದು ಕಣ್ಣು ಬಿಟ್ಟ ಮೇಲೆ ನಂಗೆ ಅಲ್ಲಿ ವಾಪಸ್ ಜಾಸ್ತಿ ಜನ ಸ್ಟೇ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಾನು ಫಸ್ಟ್ ಎದ್ದವನು ಹಾಸ್ಪಿಟ್ಲಲ್ಲಿ ಕೇಳಿದ್ದಿಷ್ಟೇ, ನನಗೆ ಪೇಷಂಟ್ ಟ್ಯಾಗ್ ಹಾಕ್ದವ್ರು ಯಾರು, ಯಾಕೆಂತಂದರೆ ನಾನು ಚಿಕ್ಕ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗೋನೇ ಇಲ್ಲ. ಜ್ವರಗಿರ ಬಂತು ಅಂತಂದರೆ, ಏ ನನ್ನ ಬಾಡಿ ಸರಿ ಇದೆ ಅದು ಹೀಲ್ ಮಾಡುತ್ತೆ, ಜ್ವರನೂ ಹೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಡಾಕ್ಟ್ರದ ಮುಖನೇ ನೋಡಿರಲಿಲ್ಲ ತುಂಬ ವರ್ಷದಿಂದ. ಸಡನ್ ಆಗಿ ಪೇಷಂಟ್ ಆಗಿ ನೋಡಿದ ತಕ್ಷಣ ಎಲ್ಲೋ ಒಂದ್ ಕಡೆ ಯಾರು ನನ್ನ
ಜ್ಞಾಪಕ ಎಲ್ಲ ಬಂತು ಅಷ್ಟೊತ್ತಿಗೆ,
ನನಗೇನು ಗೊತ್ತಿಲ್ಲ.
ಅಲ್ಲ ಇವಾಗ ನಿಮ್ದು ಪೇಷಂಟ್ ಆಗಿ ನೋಡಿದಾಗ ಬರೀ ನೋಡಿದೀನಿ ಅನ್ನೋದೊಂದು,
ಪೇಷಂಟ್ ಆಗಿ ಮಾತ್ರ ನನಗೆ ಗೊತ್ತು ಯಾರು ಯಾವ ಹಾಸ್ಪಿಟಲ್ ಅಲ್ಲಿ ಇದೀನಿ, ಯಾಕೆ ಇದೀನಿ, ನನ್ನ ಪೇಷಂಟ್ ಆಗಿ ಹಾಕ್ದವ್ರು ಯಾರು. ಕರೆದೆ ನಾನು, ಜ್ವರ ಕಿರ್ಚಕ್ಕೆ ಶುರು ಮಾಡಿದೆ, ಡ್ಯೂಟಿ ಡಾಕ್ಟರ್ ಬಂದಿಲ್ಲ ನಿಮ್ಗೆ ಆಕ್ಸಿಡೆಂಟ್. ನನಗೆ ಹೆಂಗೆ ಆಕ್ಸಿಡೆಂಟ್ ಆಗೋಕ್ಕೆ ಸಾಧ್ಯ, ಯಾಕೆಂದರೆ ಬ್ರೈನ್ ಇಂಜುರಿ ಆದಾಗ ನಿಮ್ಮ ಸರ್ಟನ್ ಮೆಮೊರಿ ಸೆಲ್ಸ್ ಏನಾಗಿರುತ್ತೆ, ಕಂಪ್ಲೀಟ್ಲಿ ಡ್ರಾಪ್ ಆಗಿರುತ್ತೆ, ನಿಮ್ಗೆ ಯಾವುದು ವ್ಯಾನಿಶ್ ಆಗಿ ಹೋಗಿದೆ, ನನಗೆ ಯಾವುದು ನಾನು ಬಸ್ ಹತ್ತಿದ್ದೀನಿ ಅನ್ನೋದು ನನಗೆ ನೆನಪಿಲ್ಲ, ಬಸ್ಸಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದು ನೆನಪಿಲ್ಲ,
ನನಗೆ
ಶಾರ್ಟ್ ಟರ್ಮ್ ಮೆಮೊರಿ ಕಂಪ್ಲೀಟ್ಲಿ ಅದಷ್ಟು ಹೋದಂಗೆ ಹೋಗಿತ್ತು. ದೆನ್ ಆಮೇಲೆ ಅಮ್ಮ ಹೇಳಿದ್ರಿ, ಇಲ್ಲ ನೀನು ಈ ಥರ ಬರ್ತಾ ಇದೆಯಾ, ದೆನ್ ಐ ಸ್ಟಾರ್ಟೆಡ್ ರೀಕಾಲಿಂಗ್, ಹೋ ಈ ಥರ ಹೌದು ನಾನು ಈ ಬಸ್ ಹತ್ತಿದೆ, ಹೌದು ಇಲ್ಲಿ ಹಿಂಗೆ ಹಿಂಗಾಯಿತು. ಆಮೇಲೆ ನನಗೆ ನಿಧಾನಕ್ಕೆ ಜ್ಞಾಪಕ ಬರೋಕ್ಕೆ ಶುರು ಆಯಿತು. ಆ ಮೂಮೆಂಟಲ್ಲಿ, ಆ ಚಿಕ್ಕ ಮೂಮೆಂಟಲ್ಲಿ ನಾನು ಡಾಕ್ಟರ್ ಮೇಲೆ ತುಂಬ ರೇಗಾಡ್ಬಿಟ್ಟಿದೆ, ಇಲ್ಲ ನಾನು ಹೆಂಗೆ ಡಾಕ್ಟರ್ ಟ್ಯಾಗ್ ನನಗೆ ಇದು ಪೇಷಂಟ್ ಟ್ಯಾಗ್ ನನಗೆ ಹೆಂಗೆ ಹಾಕಿದ್ದೀರಾ, ನನಗೆ ಪೇಷಂಟ್ ಟ್ಯಾಗ್ ಹಾಕೋದಂದ್ರೆ ಏನು ಅನ್ನೋ ರೀತಿನ. ದೆನ್ ನನಗೆ ಸ್ಲೋಲಿ ಇದಾಯಿತು, ಒಂದು 13 ಡೇಸ್ಗೇನೋ ಮತ್ತೆ ವಾಪಸ್ ಡಿಸ್ಚಾರ್ಜ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಒಂದು 2-3 ಆಪ್ರೇಷನ್ ಎಲ್ಲ ಆಯಿತು, ಯಾಕಂದರೆ ಕಿವಿ ನಂದು ಕಂಪ್ಲೀಟಾಗಿ ಓಪನ್ ಆಗಿತ್ತು. ಇದಿಷ್ಟು ಕಂಪ್ಲೀಟ್ ಓಪನ್. ನಾನು ಬೆಳಿಗ್ಗೆ ಏನಾಗಿತ್ತು, ಮಂಗಳೂರಲ್ಲಿ ಒಂದಿಷ್ಟು ಜನ ಇಳಿದಾಗ ತುಂಬ AC ಇರುತ್ತೆ, ಅದಕ್ಕೆ ಏನು ಮಾಡಿಬಿಟ್ಟಿದೆ, ಹೆಡ್ಫೋನ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಆ ಹೆಡ್ಫೋನ್ ಹಾಕ್ಕೊಂಡು ಕೂತ್ಕೊಂಡು ಏನಾಗಿದೆ, ಕಿವಿ ಓಪನ್ ಆಗಿರೋದು ಹೆಡ್ಫೋನಲ್ಲಿ ಸಿಕ್ಕಾಕೊಂಡಿತ್ತು.
ಸೋ ಆಕ್ಚುಲಿ ಬರೀ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನೋಡಿದೆ ನಿಮ್ದು ಇನ್ಸ್ಟಾ ಪೇಜ್ ಅಲ್ಲಿ, ಬಟ್ ಯಾವ ರೇಂಜ್ ಆಗಿ ನಡೆದಿದ್ಯಪ್ಪ
ಅದು. ಓಪನ್ ಆಗಿದ್ದು ಕಿವಿ ಸಿಕ್ತು ಅಂತ, ಹೆಡ್ಫೋನ್ ಇಂದಾನೆ ಕಿವಿ ಸಿಕ್ತು ಅಂತ ಅವ್ರು ಹೇಳೋದು. ಸೊ ಆಯಿತು, ಆಪರೇಷನ್ ಎಲ್ಲ ಆಯಿತು, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದು 3-4 ಆಪರೇಷನ್ ಆಯ್ತು. ಯಾಕೆಂತಂದ್ರೆ ಆ ಕಿವಿದ ಏನು ಟನಲ್ ಏನಿದೆ ಅದು ಕಂಪ್ಲೀಟ್ಲಿ ಜಜ್ಜೋಗಿರೋದ್ರಿಂದ ಅಕ್ಕಪಕ್ಕ ಇರುವಂತ ಈ ಚಿಕ್ಕ ಚಿಕ್ಕದ ಬೋನ್ ಆಗಿರ್ಬೋದು ಅದೆಲ್ಲ ಏನಾಗಿದೆ ಕಂಪ್ಲೀಟ್ಲಿ ಎಲ್ಲ ಹೊರಗಡೆ ಬಂದಿದೆ. ವಾಪಸ್ ರೀಸ್ಟ್ರಕ್ಚರ್ ಮಾಡಿದಾಗ ಮತ್ತೆ ಪುನಃ ಎಕ್ಸ್ಟ್ರಾ ಗ್ರೋತ್ ಆಗಿರುತ್ತೆ ಅದೆಲ್ಲ, ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಪುನಃ ಇಯರ್ ಕ್ಯಾನಲ್ ಕರೆಕ್ಟ್ ಆಗಿ ಕೇಳಿಸೋ ರೀತಿಯಲ್ಲಿ ಅದು ಕಂಪ್ಲೀಟ್ ಕ್ಲೋಸ್ ಆಗಿ ಹೋಗಿತ್ತು ಒಂದ್ಸಲ.
ಅಂದ್ರೆ ಒಂದು ವಿ ಶುಡ್ ಥ್ಯಾಂಕ್ ದಿ ಮೆಡಿಕಲ್ ಕಮ್ಯುನಿಟಿ,
ಖಂಡಿತವಾಗ್ಲು.
ಹೀಗಾಗಿದ್ದು ಕಿವಿನ ವಾಪಸ್ ಕೊಡೋದಲ್ದಿರ ಏನೇನು ತೊಂದರೆಗಳು ಬಂತು, ದೇ ಹ್ಯಾವ್ ರೀಸ್ಟ್ರಕ್ಚರ್ಡ್.
ಅದರಲ್ಲಿ ನಾನು ಒಬ್ರು ಡಾಕ್ಟರ್ನ ನೆನೆಸ್ಕೋಬೇಕು, ನಂಗೆ ಅಪೋಲೋನಲ್ಲಿ ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ ನಂಗೆ ಒಂದೇ ಒಂದು ಮಾತು, ಯಾಕೆಂದ್ರೆ ನಾನು ತುಂಬ ಕಿರಿಕಿರಿ ಮಾಡಿಸ್ತಾ ಇದ್ದೆ ಅವ್ರಿಗೆ, ಸರ್ ನಾನು ಪ್ರಾಕ್ಟೀಸ್ ಮಾಡ್ಬೋದಾ, ನಾನು ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ರೀಸನ್ ಇದ್ದೇನೆ, ನನ್ನ ಕಿವಿದು ಓಕೆ ಯಾವಾಗ ಹೀಲ್ ಆಗುತ್ತೆ ನಾನು ವಾಪಸ್ ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ಮೇನಲ್ಲಿ ಕಾಂಪಿಟೇಷನ್ ಇದೆ. ಅದರಲ್ಲಿ ಒಬ್ರು ಡಾಕ್ಟರ್ ಹೇಳಿದ್ರು, ವಿಶ್ವ ಯು ಆರ್ ಪರ್ಫೆಕ್ಟ್ ಆಲ್ ರೈಟ್, ಮೇ ಬಿ ಸಿನ್ಸ್ ಯು ಆರ್ ಲೈಕ್ ಡೂಯಿಂಗ್ ಎಲ್ಲ ನ್ಯಾಚುರಲಿ ಚೆನ್ನಾಗಿ, ಅಥ್ಲೀಟ್ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಿದ್ರು, ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಪ್ರಾಕ್ಟೀಸ್ ಅಗೈನ್, ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಅಂದರು. ಸರಿ ಸರ್, ಮತ್ತೆ ಬೇನೆ ಒಂದು 2 ಸರ್ ನಾನು ವಾಪಸ್ ಪ್ರಾಕ್ಟೀಸ್ ಶುರು ಮಾಡ್ಬೋದಾ.
ಅಂದರೆ
ಆಕ್ಸಿಡೆಂಟ್ ಆದಾಗ್ಲೂ ನಾನು ಫಸ್ಟ್ ನಿಂತು ನೋಡಿದ್ದೇನು ಅಂತಂದರೆ ಕಾಂಪಿಟೇಷನ್ ಮಾಡಬೇಕು. ನನಗೆ ಇವಾಗೇನಾದ್ರು ತುಂಬ ಏನಾದರೂ ಸ್ವಲ್ಪ ಸಮಸ್ಯೆ ಬಂದ ತಕ್ಷಣ ಗೂಗಲ್ ಹಾಕಿ ನೋಡ್ಬಿಡ್ತಾರೆ ಈ ಥರ ಪ್ರಾಬ್ಲಮ್ ಇದೆ, ಏನು ಸಿಂಪ್ಟಮ್ಸು, ತಲೆನೋವು ಅಂತ ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಕ್ಯಾನ್ಸರ್ ಇದೆ ಅಥವಾ ಹೆಡ್ ಇಂಜು ಏನೋ ಒಂದು ಬಂದ್ಬಿಡುತ್ತೆ ಅದರಲ್ಲಿ. ಸೊ ಹಾಗಾಗಿ ಆ ಥರ ನೆವರ್ ಎವರ್ ಏನೋದು ಗೂಗಲ್ ಯುವರ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ.
ವಿಶ್ವ, ನೀವು ನೆಕ್ಸ್ಟ್ ರೀಹ್ಯಾಬ್ ಎಷ್ಟು ದಿನ ತಗೊಂಡ್ರಿ? ಬಿಕಾಸ್ ನಿಮ್ಮ ಕ್ವೆಶ್ಚನ್ ಕಾನ್ಸ್ಟೆಂಟ್ ಇತ್ತು ಡಾಕ್ಟರ್ಗೆ, ಯಾವಾಗ ನಾನು ರೆಡಿ ಆಗ್ಬೋದು, ಯಾವಾಗ ನಾನು ಕಾಂಪಿಟೇಷನ್ಗೆ ಹೋಗ್ಬೋದು ಅಂತ. ಎಷ್ಟು ದಿನ ತಗೊಂಡ್ರಿ ರೀಹ್ಯಾಬ್ಗೆ?
ನಾನು ಎಕ್ಸಾಕ್ಟ್ಲಿ 3-3-2018 ಆಕ್ಸಿಡೆಂಟ್ ಆಯಿತು, ಮತ್ತೆ ಪುನಃ ಒಂದು 19th ಆಫ್ 4th ಏನೋ ಅಂದರೆ ಏಪ್ರಿಲ್ 4th ಏನೋ ಒಂದು ಆಪರೇಷನ್ ಆಯಿತು. ಆಪರೇಷನ್ ಆಗಿ ಡಾಕ್ಟರ್ ಹತ್ರ ಆರ್ಮಿ ಡಾಕ್ಟರ್ ವಿಜಯ್ ಭಾಸ್ಕರ್ ಅಂತ ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದಿದ್ದವರು, ಅವ್ರಿಗೆ ಹೇಳಿದ ತಕ್ಷಣ ಏನಿಲ್ಲ ವಿಶ್ವ, ಕಿವಿ ಒಂದು ಸ್ವಲ್ಪ ಹೀಗಾಗಿದೆ, ಅದನ್ನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ನೀಟಾಗಿ ಆಪರೇಷನ್ ಮಾಡಿದ್ರು. ಅವರು ಒಂದು ಒಳ್ಳೆ ಈ ಗಿಡನ ಕಸಿ ಕಟ್ತಾರಲ್ಲ ಆ ಥರ ಹೇಳಿದ್ರು, ಒಂಚೂರು ಕುಯ್ತೀನಿ ಅದು ಯಾಕಂದ್ರೆ ನನ್ನ ಕಿವಿ ಒಂಚೂರು ಹೀಗೆ ಬಂದುಬಿಟ್ಟಿತ್ತು, ಅದನ್ನೆಲ್ಲ ಕರೆಕ್ಟಾಗೆಲ್ಲ ಆಪರೇಷನ್ ಮಾಡಿ ನೀಟಾಗಿ ಮಾಡಿಬಿಟ್ರು. ಆಯಿತು, ನಾನು ಅವ್ರಿಗೆ ಹೇಳಿದ್ದೆ ನನಗೆ ಈ ಥರ ಕಾಂಪಿಟೇಷನ್ ಇದೆ ಮಾಡಬೇಕು, ನಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಮೇನಲ್ಲೇ ಕಾಂಪಿಟೇಷನ್ ಇತ್ತು, ಇಟ್ಸ್ ಅ ವೆರಿ ಕ್ಲೋಸ್ ಕಾಲ್, ಆಗಲಿಲ್ಲ ಬಿಟ್ವಿ. ಜೂನ್ ಜುಲೈಯಲ್ಲಿ ಜುಲೈ 7th ನಮ್ಮದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತು, ಅದನ್ನು ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು. ಸೊ ಜುಲೈ 7th ಅಂದರೆ ಅಗೇನ್ ಇಟ್ ಇಸ್ ಅ 7/7/2018, 4 months 4 days. ಅಗೇನ್ ಐ ಒಂದ ಗೋಲ್ಡ್ ಮೆಡಲ್, ಐ ಓನ್ಲಿ ಬ್ರೋಕ್ ಮೈ ನಂದು ಒಂದ 1 year old ಅಲ್ಲ 2 year old ಹಳೇದೊಂದು ರೆಕಾರ್ಡ್ ಇತ್ತು, 302.5 kg ಅನ್ನೋ ಡೆಡ್ ಲಿಫ್ಟ್ ಮಾಡಿದ್ದ ರೆಕಾರ್ಡ್ ಇತ್ತು, ಅದನ್ನೇ ನಂದೇ ರೆಕಾರ್ಡ್ನ ಬ್ರೇಕ್ ಮಾಡಿ 305 ಲಿಫ್ಟ್ ಮಾಡಿದೆ. ಅದಕ್ಕಿಂತ ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಏನಾಗಿತ್ತು ಅಂದ್ರೆ, ನಾನು ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇದ್ನಲ್ಲ ಅದೇ ರೀತಿ ಒಂದು ಡಾಕ್ಟರ್ ಹತ್ರ ತೋರಿಸ್ದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ಪೇಷಂಟ್ ಎಲ್ಲಿ ಸರ್, ನಾನೇ ಸರ್ ಪೇಷಂಟ್, ಈ ರಿಪೋರ್ಟ್ ಅಲ್ಲಿರೋ ಪೇಷಂಟ್ ಎಲ್ಲಿ ಸರ್, ನಾನೇ ಸರ್ ಪೇಷಂಟ್, ಇದು 3/3/2018 ಅಥವಾ 3/3/2017 ಇಲ್ಲ ಸರ್ 18 ಇಲ್ವಲ್ಲ, ಈ ರಿಪೋರ್ಟ್ ಪ್ರಕಾರ ಈ ಪೇಷಂಟ್ ಒಂದು 6 months ಬೆಡ್ ರೆಸ್ಟ್ ಅಲ್ಲಿ ಇರಬೇಕು, ಇಲ್ಲ ಸರ್ ನಾನೇ ಸರ್, ಅದು ಇಲ್ಲಪ್ಪ ಚಾನ್ಸೇ ಇಲ್ಲ, ಈ ಪೇಷಂಟ್ ಬೆಡ್ ಮೇಲೆ ಇರಬೇಕು. ಹೇಗೆ ಬಂದ್ರಿ ಸರ್, ಬೈಕಲ್ಲಿ ಬಂದೆ. ಬೈಕ್ ಓಡಿಸ್ತೀರಾ ನೀವು, ಹೇಗೆ ಬೈಕಲ್ಲಿ ಬಂದ್ರಿ? ಬೈಕಲ್ಲಿ ಬಂದೆ ಅಂತಂದ್ರೆ ಸರ್, ನಾದೊಂದು ದೊಡ್ಡದೊಂದು ಹುಡಿ ಇತ್ತು, ಅದನ್ನ ಹಿಂಗೆ ಹಾಕೊಂಡು ಕಂಪ್ಲೀಟ್ ಕಟ್ಕೊಂಡು ಬರ್ತಾ ಇದ್ದೆ, ಪ್ಲಸ್ ಅದ್ರ ಜೊತೆಗೆ ಒಂದು ವಿಕ್ಸ್ ಇನ್ಹೇಲರ್ನ ಜೇಬಲ್ ಇಟ್ಕೊಂಡು. ಅವ್ರು ಹೇಳಿದ್ರಲ್ಲ ಭಯ ಆಗುತ್ತೆ ಅಂದರೆ, ಯಾವ ಬೇಗ ಯಾವ ಬ್ಲಡ್ ಕ್ಲಾಟ್ ಇರೋದ್ರಿಂದ ಬ್ರೈನಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಮೂರ್ಛೆ ತಪ್ಪಬಹುದು, ಚಾನ್ಸಸ್ ಆರ್ದೆ ಆಫೀಸ್ಗೆ ಹೋಗ್ತದೆ, ಯಾಕಂದ್ರೆ ಮನೇಲಿ ಕೂತ್ಕೊಂಡ್ರೆ ಡಿಪ್ರೆಷನ್ ಆಗ್ಬಿಡುತ್ತೆ ಅಂತಬಿಟ್ಟು ಆಫೀಸ್ಗೆ ಹೋಗ್ತಾ ಇದೆ. ಹೋಗೋದು ಎಲ್ಲಾದರೂ ಈಗ ಒಂದು ಸ್ವಲ್ಪ ಒಂದು ಸಿಗ್ನಲ್ಲಿಂದ ಇನ್ನೊಂದು ಸಿಗ್ನಲ್ಗೆ ಏನು ಗ್ಯಾಪ್ ಸಿಗುತ್ತಲ್ಲ, ಒಂದು ಸಿಗ್ನಲ್ ಅದು ಇನ್ನೊಂದು ಸಿಗ್ನಲ್ ಬಂದ ನಿಂತಾಗ ವಿಕ್ಸ್ ಇನ್ಹೇಲ್ ಮಾಡು, ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು ಅಂದರೆ ಈ ಬ್ಲಡ್ ಕ್ಲಾಟ್ ಇದೆ, ಬ್ರೈನ್ ಹಿಂಗಾಗುತ್ತೆ, ಫಂಕ್ಷನ್ ಸ್ಟಾಪ್ ಆಗುತ್ತೆ, ಅದೆಲ್ಲ ಏನೂ ಇಲ್ಲ, ನಾನು ಸರಿ ಇದ್ದೀನಿ, ವಿಕ್ಸ್ ಇನ್ಹೇಲ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಸ್ಟುಪಿಡ್ ಐಡಿಯಾಲಜಿ ಅಂದರೆ ನಮಗೆ ನಾವೇ ಒಂದು ಆ ಒಂದು ಕಾನ್ಫಿಡೆನ್ಸ್
ಎಕ್ಸಾಕ್ಟ್ಲಿ
ಕೊಟ್ಕೊಂಡು ಹೋಗೋದು ಆಫೀಸಿಗೆ. ಆಮೇಲೆ ನಮ್ಮ ಆಫೀಸಲ್ಲಿ HR ಬಂದ್ಬಿಟ್ಟು ಬೈದರು, ಹೇಳಪ್ಪ ನೀನು ರೆಸ್ಟ್ ತಗೋ, ಮೆಡಿಕಲ್ ರೆಸ್ಟ್ ತಗೋ, ಆಮೇಲೆ ನೀಟಾಗೆಲ್ಲ ಸರಿ ಆದಮೇಲೆ ವಾಪಸ್ ಬಾ ಅಂತ. ಅಲ್ಲಿಂದ ಶುರುವಾಯಿತು ರಿಹ್ಯಾಬ್ ಎಲ್ಲ ಆಯಿತು, ದಿನ ಹೋಗಿ ಜಿಮ್ಮಲ್ಲಿ ಕೂತ್ಕೋತಾ ಇದ್ದೆ, ಬೇರೆಯವ್ರು ಲಿಫ್ಟ್ ಮಾಡೋದು ನೋಡ್ಕೊಂಡು ಕೂತ್ಕೋತಾ ಇದ್ದೆ, ಎಸ್ ನಾನು ಮಾಡ್ತೀನಿ 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 ಅಂತ. ಇದೇ ಪ್ರೊಸೆಸ್ಸಲ್ಲೆಲ್ಲ ತುಂಬ ಅಂದರೆ ಒಬ್ಬ ವ್ಯಕ್ತಿ ಮೇಲಿದ್ದವನು ಬಿದ್ದಾಗ ಅಕ್ಕಪಕ್ಕ ಇರೋದು ರಿಯಾಕ್ಷನ್ಗಳಿರುತ್ತೆ ಅಲ್ವಾ, ಆ ವ್ಯಕ್ತಿ ಅದನ್ನು ಯಾವ ರೀತಿಯಾಗಿ ತಗೋತಾನೆ, ಅವನೇನಾದರೂ ಅದನ್ನು ತುಂಬ ಹೃದಯಕ್ಕೆ ಹಾಕ್ಕೊಂಡು ಅಯ್ಯೋ ನನಗೆ ಇವ್ರು ಹಿಂಗೆ ಅಂದ್ರು ಅಂತ ಕೊರಗ್ತಾ ಕೂತ್ರೆ ಅವನಲ್ಲೇ ಬಿದ್ದುಬಿಡ್ತಾನೆ. ಯಾವಾಗ ನೀವು ಅದನ್ನು ಹೌದಾ ಹಿಂಗೆ ಹೇಳ್ತೀರಾ, ನಾನು ವಾಪಸ್ ನನಗೆ ಗೊತ್ತು ನಾನು ಏನು ವಾಪಸ್ ಅಚೀವ್ ಮಾಡ್ಬೋದು ಅಂತ, ಇಫ್ ಯು ಟೇಕ್ ಇಟ್ ಇನ್ ಅ ಸೀರಿಯಸ್ ವೇ ಆ್ಯಂಡ್ ವರ್ಕ್ ಟುವರ್ಡ್ಸ್ ಸ್ಟ್ರೀಟ್ ಏನು ವಾಪಸ್ ಬರ್ತದೆ. ನಂದಾಗಿದ್ದಷ್ಟೇ ಅಂದರೆ ನಮ್ಮ ಅಕ್ಕಪಕ್ಕ ಇರೋರು ಓಹ್ ಇವನಿಷ್ಟ ಆಯಿತು, ಹಾಸ್ಪಿಟ್ಲಲ್ಲಿ ಇದ್ದಾರೆ ಬಂದವರೇ ನೋಡಿದವರೇ ಕೆಲವರು ಇಷ್ಟು ವರ್ಷ ಮೆರಿತಾ ಇದ್ದ, ಆಯ್ತು ಇವನ ಕತೆ ಮುಗೀತು, ಇನ್ಮೇಲೆ ಇನ್ನೇನಿಲ್ಲ ಸಾಕು ಇವನು ಸೈಲೆಂಟ್ ಆಗ್ತಾನೆ ಅಂತ ಒಂದು ನೋಡಿರೋ ರೀತಿ, ಯಾಕಂದರೆ ತಾಯಿಗೆ ಅರ್ಥ ಆಗುತ್ತೆ. ಆಮೇಲೆ ಇನ್ನೊಂದು ಸೆಕೆಂಡ್ ಆಪರೇಷನ್ ಆದಾಗ ನಮ್ಮ ತಾಯಿ ಕೆಲವೊಂದು ವಿಚಾರಲ್ಲಿ ಈಗ ಮಾತಾಡ್ತಾ ಕೆಲವೊಂದು ಹೇಳ್ತಾ ಇದ್ರು, ಇಲ್ಲ ಇಲ್ಲ ಹೀಗೆ ಇತ್ತು ಹೀಗೀಗಿತ್ತು ಅಂತಂದು. ದೆನ್ ಐ ಫೆಲ್ಟ್ ಲೈಕ್ ಲಾಸ್ಟ್ ಇಯರ್ ಕಾಮನ್ವೆಲ್ತಲ್ಲಿ ಐ ಗಾಟ್ ಗೋಲ್ಡ್, ಈ ಸಲ ಗೋಲ್ಡ್ ಬೇಡ, ಬೇರೆ ಏನು ಮಾಡ್ಬೋದು. ಹೋದೆ ಕಾಮನ್ವೆಲ್ತ್ ರೆಕಾರ್ಡ್ ಲಿಸ್ಟ್ ನೋಡಿದೆ, ಒಂದು 2012 ಏನೋ ಒಂದು ರೆಕಾರ್ಡ್ ಆಗಿತ್ತು, ಹಾಂ ಇದನ್ನು ಬ್ರೇಕ್ ಮಾಡೋಣ, ಅವತ್ತೇ ಫಿಕ್ಸ್ ಆಗಿತ್ತು ಹಾಸ್ಪಿಟ್ಲಲ್ಲಿ, ಇದನ್ನು ಬ್ರೇಕ್ ಮಾಡೋಣ. ನನ್ನ ಬಾಡಿ ವೇಟ್ 86-87 ಸಮಥಿಂಗ್ ಇತ್ತು, ಸೊ 93 ಕ್ಯಾಟಗರಿನಲ್ಲಿ ಆ ರೆಕಾರ್ಡ್ ಒಂದು 315 kg ಅವರು ಇಂಗ್ಲೆಂಡ್ ಅವ್ರು ಮಾಡಿರೋದು. ಇಂಗ್ಲೆಂಡ್ ಅವ್ರು ಅಂದ್ರೆ ನಮ್ಗೆ ಒಂಥರ ಅವ್ರು ಒಂಥರ ನಮ್ಮನ್ನು ಬಂದು ಆಳ್ವಿಕೆ ಮಾಡಿ ಹೋಗಿದಾರಲ್ಲ, ಸೊ ನಾಟ್ ಸೋ ಗುಡ್ ಅವ್ರು ನಮಗೆ, ಅವ್ರದ್ದು ಬ್ರೇಕ್ ಮಾಡ್ಬೇಕು ಅಷ್ಟೇ. ಅಲ್ಲಿಗೆ ಆಯಿತು ಅಂತ ಪ್ರಾಕ್ಟೀಸ್ ಶುರು ಆಯಿತು. ಅದರದ್ದು ನೆಕ್ಸ್ಟ್ ಇಯರ್ 2019 ಸ್ಟೇಟಲ್ಲೇ 330 kg ಲಿಫ್ಟ್ ಮಾಡಿಬಿಟ್ಟಿದ್ದೆ ನಾನು, ರೆಕಾರ್ಡ್ ಇರೋ 315, 330 ಸ್ಟೇಟಲ್ಲೇ ಮಾಡಿದ್ದೆ, ನ್ಯಾಷನಲ್ ಹೋದೆ ಮತ್ತೆ ನ್ಯಾಷನಲ್ 330 ಮಾಡಿದೆ, ಅಲ್ಲಿಂದ ಕಾಮನ್ವೆಲ್ತ್ ಹೋದೆ. ಅಲ್ಲಿ ಯಾಕಂದ್ರೆ ವೆದರ್ ತುಂಬಾ ಇದಾಗುತ್ತೆ, ಕೆನಡಾದಲ್ಲಿತ್ತು ಆ ಟೈಮಲ್ಲಿ, ತುಂಬಾ ಕೋಲ್ಡ್ ಇರುತ್ತೆ. ನಂದು ಫಸ್ಟ್ಗೆ ತುಂಬಾ ಗೇಮ್ ನಡೀತಾ ಇತ್ತು, ಅಗೇನ್ ನಂದು ಕಾಂಪಿಟೇಷನ್ ಅವಾಗ ತುಂಬಾ ಒಂದು ಹಾರ್ಡ್ ಕಾಂಪಿಟೇಷನ್ ನಡೀತಿದ್ದೆ ಇಂಗ್ಲೆಂಡ್ ಒಂದು ಜೊತೆಗೆ ಇತ್ತು, ಅವನಿಗೆ ಗೊತ್ತಿರಲಿಲ್ಲ ನನ್ನ ಕೆಪಾಸಿಟಿ ಯಾವ್ದ್ರಲ್ಲಿತ್ತು ಅಂತ. ನಾನು ಫಸ್ಟಿಗೆ ಮೈಂಡ್ ಗೇಮ್ ಹಾಕ್ಕೊಂಡು ಎಷ್ಟೆಷ್ಟು ಬೇಕು ಫಸ್ಟಿಗೆಲ್ಲ ಕಮ್ಮಿ ಕಮ್ಮಿ ಥರ ಕೊಟ್ಕೊಂಡು ಲಾಸ್ಟಲ್ಲಿ ಜಾಸ್ತಿ ಮಾಡಿಕೊಂಡೆಲ್ಲ ಫುಲ್ ಗೇಮ್ ಆಡಿದ್ದೆ. ಆವಾಗ ಏನಾಗೋಯಿತು, ನಂದು ಫಸ್ಟ್ ಅಟೆಂಪ್ಟಲ್ಲೇ ನಂದು 310 ಕೊಟ್ಟಿದ್ದೆ, ಫಸ್ಟ್ 270 ಕೊಟ್ಟಿದ್ದೆ, ಸಡನ್ನಾಗಿ ಚೇಂಜ್ ಮಾಡಿಬಿಟ್ಟು 40 kg ಜಂಪ್ ಮಾಡಿ 310 ಕೊಟ್ಬಿಟ್ಟೆ. ಅವನಿಗೆ ಸಡನ್ನಾಗಿ ಶಾಕ್ ಆಗೋಯ್ತು, ಇವ್ನು ಇಷ್ಟು 40 kg, ಯಾಕಂದ್ರೆ ಲಿಫ್ಟಿಂಗಲ್ಲೆಲ್ಲ ಮ್ಯಾಕ್ಸಿಮಮ್ 5-10 kg ಲಿಫ್ಟ್ ಜಂಪ್ ಮಾಡ್ತಾರೆ. ನಂದು ಓಪನಿಂಗ್ ಅಟೆಂಪ್ಟ್ನೇ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು 40 kg ಜಂಪ್ಸ್ ಕೊಟ್ಟಿದ್ದೆ. ನಾನು 40 kg ಜಂಪ್ ಕೊಡೋಕ್ಕಿಂತ ಮೊದಲು ಅವನ ಮುಂದೆ ಇದ್ದ, ಅವನು ಆರಾಮಾಗಿ ಕಂಫರ್ಟೇಬಲ್ ಓಡಾಡ್ಕೊಂಡಿದ್ದ, ನಾನೇ ಫಸ್ಟ್ ಬರ್ತೀನಿ ಇವನೇನೇ ಅಂತ ಅಂದ್ಬಿಟ್ಟು. ನಾನು 40 kg ಜಂಪ್ ಮಾಡಿದ ತಕ್ಷಣ ನಾನು ಒಂದು 17 kg ನಾನು ಮುಂದೆ ಹೋಗ್ಬಿಟ್ಟು ಅವ್ನು ಟೆನ್ಷನ್ ಆಗೋದು ಹಿಂಗೆ ಹಿಡೀಲಿ ಅವನ. ಸೊ ನಾನು 310 ಓಪನಿಂಗ್ ಕೊಟ್ಟು ಸೆಕೆಂಡ್ ಅಟೆಂಪ್ಟ್ 315 ರೆಕಾರ್ಡ್ ಇರೋದು. ತುಂಬ ಜನ ನಂಗೆ ಸಜೆಸ್ಟ್ ಏನು ಮಾಡಿದ್ರು 317 ಕೊಡು ಇಲ್ಲ 316 ಕೊಡು, ರೆಕಾರ್ಡ್ ವೆಯ್ಟ್ಸ್ಗೆಲ್ಲ 0.5-1 kg ಈ ಥರ ಕೊಡು. ನಾನಿಲ್ಲ 327 ಅಂತಂದು. ಯಾಕೆ ಕೇಳಿದ್ರು? ಒಂದು 330 ನಾನು 2 times ಮಾಡಿದ್ದೀನಿ, ಆ ಕಾನ್ಫಿಡೆನ್ಸ್ ಪ್ಲಸ್ ಆ 330 kg 2 times ಮಾಡಿದಾಗ್ಲೂ ನಾನು ಮ್ಯಾಕ್ಸಿಮಮ್ ಅಂದರೆ ಎಲೆಕ್ಟ್ರೋಲೈಟ್ ತೊಗೊಂಡಿದ್ದೆ. ನಾನು ಯಾವುದೇ ಪ್ರೀ ವರ್ಕೌಟ್ ಆಗಿರಲಿ ಯಾವುದು ತೊಗೊಂಡಿಲ್ಲ, ಮ್ಯಾಕ್ಸಿಮಮ್ ಅಂದರೆ ಎಲೆಕ್ಟ್ರೋಲೈಟ್ ಇತ್ತು ಇಲ್ಲ ನೀರಿತ್ತು. ಪ್ಲಸ್ ನಂದು ಇನ್ನೊಂದು ಹ್ಯಾಬಿಟ್ ಏನಿದೆ ಅಂದರೆ ಕಾಂಪಿಟೇಷನ್ ಟೈಮಲ್ಲೆಲ್ಲ ನಂದು ವಾಟರ್ ಬಾಟ್ಲ್ ಒಂದು ನಾನು ಇಟ್ಕೊಂಡಿದ್ರೆ ಬೇರೆಯವ್ರು ಕೊಟ್ಟಿರೋ ನೀರಿಗಿರಿ ಅದು ಕುಡಿಯೋಕೆ ಹೋಗಲ್ಲ. ನಂದು ಏನು ಬಾಟ್ಲ್ ಇದೆ ಒಂದ್ಸಲ ಓಪನ್ ಮಾಡಿದ್ರೆ ಮತ್ತೆ ಆ ನೀರನ್ನು ಖಾಲಿ ಮಾಡಿದ್ರೆ ಮತ್ತೆ ಬೇರೆ ಓಪನ್ ಆಗಿರೋ ಬಾಟ್ಲು ನಾನು ತೊಗೊಳಲ್ಲ. ಕ್ಲೋಸ್ಡ್ ಆಗಿರೋ 1/2 liter ಬಾಟ್ಲು ಇಲ್ಲ 1 liter ಬಾಟ್ಲನ್ನೇ ನಾನು ಯೂಸ್ ಮಾಡ್ಕೊತಾ ಇರ್ತೀನಿ. ಬೇರೆಯವ್ರು ಏನೇ ಕೊಟ್ಟು ತೊಗೊಳಗಲ್ಲ ಕಾಂಪಿಟೇಷನ್ ಟೈಮಲ್ಲಿ, ಯಾಕಂದ್ರೆ ಒಂದು ಹೇಳಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಸೊ ಒನ್ಸ್ ಯು ಗೋ ಟು ಒನ್ ಲೆವೆಲ್
ನೋಡ್ತೀವಿ,
ಇಲ್ಲ ಇಲ್ಲ
ಬಟ್ ದಟ್ ಇಸ್ ದ ರಿಯಾಲಿಟಿ ಅಂತ ಗೊತ್ತಾಗ್ತಿದೆ,
ರಿಯಾಲಿಟಿನಲ್ಲಿ ಇದೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಬಿ ಲಿಟ್ಲ್ ಬಿಟ್ ಕೇರ್ಫುಲ್. ಯಾಕಂದ್ರೆ ನೀವು ಎಷ್ಟೇ ಈಗ ನನ್ನ ಮೇಲಂತೂ ಏನಿರುತ್ತೆ ಅಂದ್ರೆ ನಾನು ನ್ಯಾಚುರಲ್ 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 ಅಂತ ಹೇಳ್ತಿರ್ತೀನಲ್ಲ, ನಮ್ಮನ್ನ ಹೆಂಗಾದ್ರೂ ಸ್ಟಿಕ್ಸ್ ಹಾಕ್ಬಿಟ್ಟು ನೋಡೋ ನ್ಯಾಚುರಲ್ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ನೀವೇನೋ ಒಂದು ಕೆಟ್ಟದ್ದು ಅಂತ ಪ್ರಮೋಟ್ ಮಾಡ್ತಾ ಇದ್ದಾಗ ಯು ಹ್ಯಾವ್ ಟು ಬಿ ಲಿಟ್ಲ್ ಮೋರ್ ಕಾಶಿಯಸ್. ಯಾಕೆಂದ್ರೆ ನಿಮ್ಮ ನೀವು ಕೆಟ್ಟದ್ದು ಅಂತ ಯಾವ್ದು ಹೇಳ್ತಿರ್ತೀರ, ಏ ಅವನೇ ಕೆಟ್ಟವನು ಅಂತ ಪ್ರೂವ್ ಮಾಡಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಐ ಕ್ರಿಯೇಟ್ ದ ರೆಕಾರ್ಡ್, 327 ಲಿಫ್ಟ್ ಮಾಡಿಬಿಟ್ಟೆ, ರೆಕಾರ್ಡ್ ಆಯಿತು, ಗೋಲ್ಡ್ ಮೆಡಲ್ ಆಯಿತು, ವಾಪಸ್ ಬಂದೆ. ತುಂಬ ಜನ ಮಿನಿಸ್ಟರ್ಸ್ ಎಲ್ಲ ಮನೆಗೆ ಬಂದರು ಸಪೋರ್ಟ್ ಮಾಡಿ, ಯಾಕೆಂತಂದರೆ ಆಕ್ಸಿಡೆಂಟ್ ಆಗಿದ್ದ ಒಬ್ಬ ಹುಡುಗ ವಾಪಸ್ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದವರು ವಾಪಸ್ ಬಂದ ಅಂತ ತುಂಬ ಜನಕ್ಕೆ ಖುಷಿ ಆಯಿತು. ನಮ್ಮೂರಲ್ಲಿ ನಮ್ಮ ಕುಂದಾಪುರ ನಾನು ಹೇಳಬೇಕು ಅಂತಂದರೆ, ನಾನು ಈ ಮರದ ಕೆಲಸ ಎಲ್ಲ ಮಾಡ್ತಾ ಇದ್ದಾಗ ಲೋಡಿಂಗಲ್ಲಿ ಲಾರಿನಲ್ಲಿ ಕೂತ್ಕೊಂಡು ಲಾರಿನಲ್ಲಿ ಹೋಗಿ ಲೋಡ್ ಅನ್ಲೋಡ್ ಮಾಡಿಬಿಟ್ಟು ಬರ್ತಾ ಇದ್ದಿದ್ದ ಹುಡುಗ ಅವತ್ತಿನ ದಿನ ಮೆರವಣಿಗೆ ಮಾಡ್ಕೊಂಡು ಅರೌಂಡ್ ಒಂದು 30-35 kilometers ಎಲ್ಲ ಸಮದ. ನಾನು ಅದು ಅಂತೂ ತುಂಬ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ನಮ್ಮದು ಕುಂದಾಪುರದ ಒಂದು ಸಂಘ ಇತ್ತು, ಅವ್ರು ಮೇನ್ ಇನಿಷಿಯೇಟ್ ಮಾಡಿ ಇಲ್ಲ ಮಾಡಲೇಬೇಕು, ಸಾಧನೆ ಮಾಡಿದ್ದಾನೆ, ರೆಕಾರ್ಡ್ ಮಾಡಿದ್ದಾನೆ, ಎಲ್ಲ ಮಾಡಿ ಒಂದು 35 kilometers ತುಂಬ ಮೆರವಣಿಗೆ, ಒಂದು 60-70 cars ನಮ್ದು ಮುಂದೆ ಇದ್ರೆ ಹಿಂದೆಗಡೆ ಇದ್ದು ಮನೆಯವರೆಗೂ ಬಂದು. ಅವತ್ತು ಪ್ರಕೃತಿ ಕೂಡ ನಮ್ಗೊಂದು ಸಕ್ಕ ಸಪೋರ್ಟ್ ಮಾಡ್ತೀವಿ. ಏನಂದ್ರೆ ಈ ತುಂತುರು ಮಳೆ ಅಲ್ಲ, ಇನ್ನೂ ಚಿಕ್ಕದಾಗ ಒಂದು ಬರುತ್ತೆ, ತುಂಬಾ ಸಣ್ಣ ಮಳೆ ಅಂದ್ರೆ ತುಂಬಾ ಸಣ್ಣ ಮಳೆ, ಆತರ ಡ್ರಿಜ್ಲಿಂಗ್ ಕಂಟಿನ್ಯೂಸ್. ನಾವು ಫಸ್ಟ್ ಹೊರಟಾಗಿಂದ ಒಂದು ಸ್ವಲ್ಪ ದೂರದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶುರುವಾಯಿತು, ಅಲ್ಲಿಂದ ಬಂದಾಗ ಒಂದು 5-10 kilometers ಬಂದ್ಮೇಲೆ ಅಲ್ಲಿಂದ ತುಂತುರು ಮಳೆ ಶುರುವಾಯಿತು. ನಾವು ಅಲ್ಲಿಂದ ತುಂತುರು ಮಳೆ, ಕುಂದಾಪುರದಲ್ಲಿ ತುಂತುರು ಮಳೆ ಇತ್ತು, ಅಲ್ಲಿಂದ ನಾವು ಹಂಗೆ ಡ್ರಿಜ್ಲಿಂಗ್ ಅಂದ್ರೆ ವೆರಿ ಸ್ಮಾಲ್ ಅಂದ್ರೆ ಒಂಥರ ಡ್ರಿಜ್ಲ್ ಬರ್ತಾ ಇತ್ತು, ಅಲ್ಲಿಂದ ನಾವು ತಲ್ಲೂರ್ ಅಂತ ಒಂದು ಪ್ಲೇಸ್, ಅಲ್ಲಿ ಬಂದ ತಕ್ಷಣ ಕುಂದಾಪುರದಲ್ಲಿ ಜೋರಾಗಿ ಮಳೆ ಶುರುವಾಯಿತು.
ನಾವು
ಮುಂದೆ ಹೋಗ್ತಾ ಹಿಂದೆಗಡೆ ಮಳೆ ಬರಕ್ಕೆ ಶುರುವಾಯಿತು. ನಾವೊಂದು ಕುಂದಾಪುರದಿಂದ ಹೆಮ್ಮಾಡಿ ಬಂದ್ವಿ, ಹೆಮ್ಮಾಡಿ ಬಂದ ತಕ್ಷಣ ತಲ್ಲೂರಲ್ಲಿ ಜೋರಾಗಿ ಮಳೆ ಶುರುವಾಯಿತು. ಹೆಮ್ಮಾಡಿಯಿಂದ ಮತ್ತೆ ಕೊಲ್ಲೂರು ಟೂವರ್ಡ್ಸ್ ಕೊಲ್ಲೂರ್ಗೆ ಹೋಗ್ತಾ ಇದ್ವಿ, ಹೆಮ್ಮಾಡಿನಲ್ಲಿ ಮಳೆ ಬರ ಶುರುವಾಯಿತು.
ಪ್ರಕೃತಿ ಇಟ್ಕೊಂಡೆ ತಾನಪ್ಪ ನಾವು ಮುಂದುವರ್ಕೊಂಡು ಹೋಗ್ಬೇಕು ಎಲ್ಲಾ ಕಡೆ. ಆಕ್ಚುಲಿ ವಿಶ್ವಾಸ ಹತ್ರ ಮಾತಾಡಕ್ ಸಿಕ್ಕಾಪಟ್ಟೆ ಇದೆ ಇನ್ನೂನು, ಬಟ್ ಸಮಯದ ಅಭಾವ, ಅದರಿಂದ ವಿ ವಿಲ್ ವೈಂಡ್ ಅಪ್ ದ ಶೋ. ಅಬ್ರಪ್ಟ್ ಆಗಿ ವೈಂಡ್ ಅಪ್ ಮಾಡಲ್ಲ, ಬಟ್ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಡೆಫಿನೆಟ್ಲಿ ಐ ಥಿಂಕ್ ಐ ವಿಲ್ ರಿಸೀವ್ ಕಾಮೆಂಟ್ಸ್ ಅನ್ಸುತ್ತೆ ಅವ್ರ ಜೊತೇಲಿ ಇನ್ನೊಂದು ಎಪಿಸೋಡ್ ಮಾಡಿ ಅಂತ. ಆ ಥರ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಈಗ ಬಿಫೋರ್ ವಿ ವೈಂಡ್ ಅಪ್ ವಿಶ್ವನಾಥ್, ಐ ವುಡ್ ಲೈಕ್ ಟು ಆಸ್ಕ್ ಯು, ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಆಭಾರಿ ಸುಮಾರು ಜನಕ್ಕೆ ನನ್ನ ಜೀವನದಲ್ಲಿ, ನಾನು ತುಂಬ ಋಣಿಯಾಗಿದ್ದೀನಿ ಅಂತ. ಸೊ ಈ ಮುಖಾಂತರ ನಮ್ಮ ಶೋ ಥ್ಯಾಂಕ್ಸ್ ಹೇಳೋಣ, ನಾಗು ಶೋ ಮುಖಾಂತರ ನೀವು ಯಾರ್ಯಾರಿಗೆ ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀರಾ?
ಫಸ್ಟ್ ಆಗಿ ನಮ್ಮ ಅಪ್ಪ ಅಮ್ಮಂಗೆ, ಯಾಕೆಂತಂದ್ರೆ ಜನ್ಮ ಕೊಟ್ಟವರು, ಅವ್ರಿಲ್ಲ ಅಂತ ನಾವು ಇರ್ತಿರ್ಲಿಲ್ಲ. ಅಕ್ಕ, ಸೊ ಯಾಕೆಂತಂದ್ರೆ ಕೆಲವೊಂದ್ ಕಡೆ ಅವ್ರು ಟೀಚರ್ ಆಗಿ ನಮ್ ಸರಿ ತಪ್ಪುಗಳನ್ನೆಲ್ಲ ಇದ್ ಮಾಡಿರೋಂಥವ್ರು. ಆಮೇಲೆ ನನ್ನ ಕೋಚಸ್, ಫ್ರೆಂಡ್ಸ್, ತುಂಬಾ ಜನ ಫ್ರೆಂಡ್ಸ್. ಯಾಕೆಂತಂದ್ರೆ ಕೆಲವೊಂದ್ಸಲ ದುಡ್ಡು ಇಲ್ದೇ ಇದ್ದಾಗ ಅವ್ರೊಬ್ಬೊಬ್ರು, ಅವ್ರಿಗೂ ಕಷ್ಟ ಇರುತ್ತೆ, ಬಟ್ ಅವ್ರದ್ರಲ್ಲೂ 10-20 rupees ಕೊಟ್ಟು ನಮ್ದೊಂದು ಕಾಲೇಜಲ್ಲಿ ಒಂದಿಷ್ಟು ಒಂದಿದ್ರು, 10-20 rupees ಅವ್ರದೇ ಹಾಕ್ಬಿಟ್ಟು. ಅವಾಗೆಲ್ಲ 10-20 rupees ದೊಡ್ಡ ಅಮೌಂಟ್, ನ್ಯಾಷನಲ್ಸ್ ಗೆಲ್ಲೋಬೇಕಾದ್ರೆ ಎಲ್ಲ ಅವ್ರವ್ರು ಚಿಕ್ಕ ಚಿಕ್ಕ ಅಮೌಂಟ್ಗಳನ್ನೆಲ್ಲ ಹಾಕಿ ನಾನು ಕಾಂಪಿಟೇಷನ್ಗೆ ಹೋಗೋಕೆ, ತಗೋ ಇದಿರ್ಲಿ ಗಿಡ ನಿನ್ನ ಹತ್ರ ಅಂತ ಹೇಳಿ ಎಲ್ಲ ಒಂದು ಕೊಟ್ಟು ಸಪೋರ್ಟ್ ಮಾಡಿರುವಂಥ ಎಲ್ಲ ಸ್ನೇಹಿತರು, ನನ್ನ ಕೋಚಸ್ಸು, ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗಲ್ಲಿ ನಮ್ಮ ಮೇನ್ ಸೆಕ್ರೆಟರಿ ಒಬ್ಬರು ಇದ್ದಾರೆ, ಅವ್ರು ಹೇಗೆ ಅಂತಂದರೆ ಕೆಲವೊಂದು ವಿಚಾರಗಳು ಬಂದಾಗ ನನ್ನ ಮೇಲೆ ಅವ್ರು ನಂಬಿಕೆ ಇಟ್ಟಿದ್ರು, ಯಾಕೆಂದ್ರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು, ನನ್ನ ಮೇಲೆ ನಂಬಿಕೆ ಇಟ್ಟು ಸಪೋರ್ಟ್ ಮಾಡಿದ್ರು. ಈ ರೀತಿಯಾಗಿ ನನ್ನ ಜೊತೆಗಿರುವಂತ ನಿಮಗೂ ಕೂಡ, ಯಾಕಂದ್ರೆ ಒಂದು ಅಪರ್ಚುನಿಟಿ ಕೊರೋದಕ್ಕೋಸ್ಕರ ಖಂಡಿತವಾಗ್ಲೂ ನಾನು ಎಲ್ಲರಿಗೂ ಆಭಾರಿ ಅಂತ ಹೇಳ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮ ಅವಾರ್ಡ್ ಬಗ್ಗೆ, ಬೇಕಾದಷ್ಟು ಗೆದ್ದಿರುವ ಚಾಂಪಿಯನ್ಶಿಪ್ಸ್ ಬಗ್ಗೆ, ನೆಕ್ಸ್ಟ್ ಐ ಆಕ್ಚುಲಿ ವಾಂಟ್ ಟು ಆಸ್ಕ್ ಅ ಲಾಟ್ ಆಫ್ ಚಾಲೆಂಜಸ್, ಏನೇನು ಫೇಸ್ ಮಾಡಿದ್ರಿ, ಇನ್ನೂ ಬಹಳಷ್ಟು ನಿಮ್ಮ ತಂದೆ ತಾಯಿ ಬಗ್ಗೆ ಇದೆಲ್ಲ ಇನ್ನೂ ಕೇಳಬೇಕು ಅಂತ ಆಸೆ ಇದೆ ವಿಶ್ವ. ಸೊ ಐ ಹೋಪ್ ವಿ ಗೆಟ್ ದಿ ಆಪರ್ಚುನಿಟಿ ವೆರಿ ಸೂನ್, ಯು ಕಮ್ ಅಂಡ್ ಡೂ ಅನ್ ಎಪಿಸೋಡ್ ಒನ್ಸ್ ಅಗೇನ್ ವಿತ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಏ ವೀಕ್ಷಕರು, ಹೇಗನ್ಸ್ತಿದೆ? ಒಂದು ಹೀಮ್ಯಾನ್ ಹಿಂದೆ ಒಂದು ಬ್ಯೂಟಿಫುಲ್ ಆದ ಹೃದಯನೂ ಇದೆ. ದಯವಿಟ್ಟು ಅವ್ರು ಹೇಳಿರುವ ಮಾತುಗಳನ್ನ ಲೆಟ್ ಅಸ್ ಟೇಕ್ ಇಟ್ ಡೀಪ್ ಇನ್ ಟು ಅವರ್ ಹಾರ್ಟ್. ಎಸ್ಪೆಷಲಿ ಯಂಗ್ಸ್ಟರ್ಸ್, ಯಾರು ಈ ಲೈನಲ್ಲಿ ಮುಂದುವರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರೋ ಅಥವಾ ಎಲ್ಲಾದ್ರೂ ಆಗ್ಲಿ ಸಕ್ಸಸ್ ಕಾಣಬೇಕು ಅಂತ ಅನ್ಕೊಂಡ್ರೆ, ಐ ಥಿಂಕ್ ಇವ್ರು ಹೇಳ್ಕೊಟ್ಟಿರೋ ಒಂದು ಪುಟ್ಟ ಪುಟ್ಟ ವಿಚಾರನ ಭದ್ರವಾಗಿ ಇಟ್ಕೋಬೇಕು ನಾವು ಅಂತ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ನಮ್ಮ ಕೈಲಾಗತ್ತೆ, ನಮ್ಮ ಒಂದು ಕೈಗೆ ಸಿಗತ್ತೆ ಅಂತ ಪ್ರೂವ್ ಮಾಡಿರುವಂತ ವ್ಯಕ್ತಿ ಇವರು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಿಶ್ವ, ಕಮಿಂಗ್ ಅಂಡ್ ಡೂಯಿಂಗ್ ದ ಶೋ ವಿತ್ ಮೀ. ಕೈಂಡ್ಲಿ ಗೋ ಟು ಯೂಟ್ಯೂಬ್ ಚಾನಲ್ ಸಿಂಫನಿ ಆಮ್ಸ್, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಲೈಕು ಮಾಡಿ, ಶೇರು ಮಾಡಿ, ಸೊ ದಟ್ ಯು ನೋ ಇಂತಹ ಒಂದು ಇನ್ಸ್ಪೈರಿಂಗ್ ಪೀಪಲ್ ಇನ್ ದ ಸ್ಟೋರೀಸ್ ನಿಮ್ಮ ಮುಂದೆ ಬಂದಾಗ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಎವ್ರಿಬಡಿ. ಆಸ್ ಐ ಆಲ್ವೇಸ್ ಟೆಲ್ ಯು, ಲೆಟ್ ಅಸ್ ಆಲ್ ಗ್ರೋ ಟುಗೆದರ್, ಲರ್ನ್ ಅಂಡ್ ಗ್ರೋ ಟುಗೆದರ್. ಇದಕ್ಕೆ ಮುಂಚೆ ಒಂದು ಸಣ್ಣದು ಆಡಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಇರುತ್ತೆ, ಐಟ್ಯೂನ್ಸ್ ಅಲ್ಲಿ, ಅಮೆಝಾನ್ ಅಲ್ಲಿ, ಅಲೆಕ್ಸಾ ಅಲ್ಲಿ. ಪ್ಲೀಸ್ ಗೋ ಅಂಡ್ ಲಿಸನ್ ದೇರ್, ಕಮ್ ಅಂಡ್ ವಾಚ್ ಹಿಯರ್ ಅಂಡ್ ಹೆಲ್ಪ್ ಅಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.